नारायणाय परिपूर्ण प्राणवाया विश्वोदय स्थितिलयो नीति प्रदाय ज्ञान प्रदाय उदास सुखित दुख सत्कारणाय विदाय नमो नमस्ते। यो विप्रलम्बितमिति प्रभूतवादान्यतस्कृतवान् भुवि तत्त्ववादं सर्वेश्वरो हरिति प्रतिपादयन्तं आनन्दतीर्थमुनिवर्य महं नमामि। भवति यदनुभावादेन मूकोऽपि वाग्मी जडमतिरभिजन्तुः जयति प्राज्ञमौलिः सकलवचनकेतो देवता भारती सा मम वशसि निधत्तां सन्निधिं मानसे च। योऽन्तः प्रविश्य मम वाचमिमां प्रसुप्तां सञ्जीवयत्र गृहस्यधरस्वधाम्ना अन्यां शहस्रगणश्रवणत्वगादिं प्राणान् नमो भगवते पुरुषयुतुभ्यम्। चित्रैः पदैः गम्भीरैः वाच्यमानैरखण्डितैः गुरुभावं व्यञ्जयन्ती भाति श्रीजयतीर्थवाक्। कामधेनुः यथा पूर्वं सर्वाभीष्टफलप्रदा तथा गलौवादिराजश्रीपादोऽभीष्टदस्यदां मूकोऽपि यत्प्रसादेना मुकुन्दसेना इति राजराजा इति रिक्तः राघवेन्द्रं तमाश्रये आपादमौलिपर्यन्तं गुरूणामाकृतिं स्मरीत्येन विघ्नाः वनश्यन्ति सिद्ध्यन्तिरमनोरथाः। टीकारायर आराधनाप्रयुक्तवागि अवर ಅನೇಕ ಮಹಿಮೆಗಳಲ್ಲಿ ಕೆಲವು ವಿಚಾರವನ್ನು ಮಾಡಿದ್ವಿ ಅಂದರೆ ಅವರಿಗೆ ಅದೇ ದೊಡ್ಡ ಗುರುದಕ್ಷಿಣೆ ನಾವು ಕೊಡತಕ್ಕಂಥದ್ದು. ಅವರು ಮಾಡಿರತಕ್ಕಂಥ ಉಪಕಾರಕ್ಕೆ ನಮಗೆ ಅವರನ್ನು ಸ್ಮರಣೆ ಮಾಡಿದ್ರೆ ಸಾಕು, ಎಷ್ಟೋ ನಮಗೆ ಅನಿಶ್ಚಿತ ಪರಿಹಾರ ಆಗುತ್ತೆ. ಸಾಮಾನ್ಯವಾಗಿ ಟೀಕಾರಾಯರು ಅಂದರೆ ಯಾರು ಅಂತ ತಿಳ್ಕೋಬೇಕು. ಉಪನಿಷತ್ತುಗಳಲ್ಲಿ ಇಂದ್ರದೇವರ ಬಗ್ಗೆ ಬೇಕಾದಷ್ಟು ಬರುತ್ತೆ. ಇಂದ್ರಸ್ಯನು ವೀರ್ಯ ಆನಿ ಪ್ರವೋಚಂ ಯಾನಿ ಚಕಾರ ಮಹಿಮಾನಿ ವಜ್ರಿ ಅಂತಿದೆ. ವಜ್ರಾಯುಧವುಳ್ಳವರು ಇಂದ್ರದೇವರು. ವಜ್ರಾಯುಧದಿಂದ ಹಿಂದೆ ಅಭಿನತ್ ಪರ್ವತಾನಾಂ, ಪರ್ವತಗಳನ್ನು ರೆಕ್ಕೆಯನ್ನು ಕತ್ತಸ ಹಾಕಿದ್ದ. ಅದು ಎಲ್ಲೆಲ್ಲಲ್ಲಿ ಹೋಗಿ ರೆಕ್ಕೆಗಳಿಂದ ಹೋಗಿ ಕೂತ್ಕೊಂಡು ಕೂತ್ಕೊಂಡ್ಬರ್ತಾ ಇತ್ತು. ಜ್ಞಾನ ಕಾರ್ಯದಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಕೂತ್ಕೊಬರ್ಬೇಕಾದ್ರೆ ಎಲ್ಲಿ ಬೇಕೋ ಆಗ್ತಾ ಇತ್ತು. ಇದರಿಂದ ಏನಾಗ್ತಾ ಇತ್ತು, ಎಲ್ಲರೂ ಪಾಪ ಅನಾನುಕೂಲ ಉಂಟಾಗ್ತಾ ಇತ್ತು. ಋಷಿಗಳೆಲ್ಲ ಪ್ರಾರ್ಥನೆ ಮಾಡಿ ಅದರಿಂದಾಗಿ ಅವರೇನು ಮಾಡಿದ್ರು, ಇಂದ್ರದೇವರು ಶರಣಾಗತರಾದಾಗ ಅವರು ರೆಕ್ಕೆಗಳನ್ನು ಕತ್ತರಿಸಬೇಕು. ಹಾಗಾಗಿ ಇಂದ್ರದೇವರೇನಿದ್ದಾರೆ ಅವರು ಆ ಪರ್ವತಗಳ ಇಂದ್ರಾಯುಧಂ ಹೀಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಕ್ ಹಿಂದೆ ಮಾಡಿದ್ದಾರೆ. ಇದರಿಂದ ಎಷ್ಟೋ ಸಜ್ಜನ ಉಪಕಾರ ಆಯಿತು. ಹಾಗೆ ಮೂಲ ರೂಪದಲ್ಲಿ ಇಂದ್ರದೇವರು ಅಂದ್ರೆ ಏನು, ಸಜ್ಜನ ಉಪಕಾರ. ಕಾಲಕಾಲಕ್ಕೆ ಮಳೆ ಕೊಡಬೇಕು. ಮಳೆ ಇಲ್ಲ ಅಂದ್ರೆ ನಮಗೇನು ಗತಿ ಏನು? ಈಗಲೇ ನಮಗೆ ಹಾಹಾಕಾರ ಉಂಟಾಗಿದೆ ಮಳೆ ಬಂದಿಲ್ಲ ಅಂತೇಳಿ, ಬರುತ್ತೆ ಒಂದು ಇವತ್ತು, ಯಾಕಂದರೆ ಮಳೆ ಬರಲೇಬೇಕು. ಅದು ಇಂದ್ರದೇವರೇ ಇದ್ದ ಅವರು ಮನಸ್ಸು ಮಾಡಬೇಕಷ್ಟೆ. ಅವರು ಮನೋನಿಯಾಮಕರು ಆದ್ದರಿಂದ ಅವರು ಯಾವ ಮನಸ್ಸು ಮಾಡ್ತಾರೆ ಆಗ ಅವರು ಮಳೆ ಕೊಡ್ತಾರೆ. ಹಾಗಾಗಿ ಇಂದ್ರದೇವರು ಏನಿದ್ದಾರೆ ಅವರು ನಮ್ಗೆ ಬೇಕೇ ಬೇಕು. ಇಂದ್ರ ಎಂಬ ಶಬ್ದಕ್ಕೆ ಏನು, ಇದಂ ಎಲ್ಲ ಇಂದ್ರಿಕೋ ಅಭಿಮಾನಿ ದೇವತೆಗಳು, ಇಂದ್ರ ಇಂದ್ರಿಯಾಭಿಮಾನಿಗಳು. ಇದಂ ಎದುರು ಈ ವಸ್ತು ಇತ್ತು ಅಂದರೆ ದ್ರವತಿ, ನಮ್ಮ ಮನಸ್ಸಲ್ಲಿ ಓಡಿಬರುತ್ತೆ, ಅದಕ್ಕೆ ಇಂದ್ರ ಅಂತ ಹೆಸರು. ಅಂದ್ರೆ ಏನು, ಇದಂ ವೈಶಿಕ ವಸ್ತುಂ ಉದ್ದಿಶ್ಯ ದ್ರವತಿ, ಓಡಿ ಬರುತ್ತಂತೆ ಮನಸ್ಸು ಅಂದ್ರೆ ಏನು, ಅಲ್ಲಿ ಕಡೆ ಹೋಗುತ್ತೆ, ಅದಕ್ಕೂ ಅವರೇ ಮೂಲ ಕಾರಣ. ಹಾಗೆ ಇದಂ ಅಂದ್ರೆ ಏನು, ಎಲ್ಲ ಕಡೆ ವಾಸ ಮಾಡತಕ್ಕಂಥ ಪರಮಾತ್ಮ, ಅವನ ಕಡೆ ಹೋಗ್ಲಿಕ್ಕೂ ಇಂದ್ರ ದೇವರೇ ಬೇಕು. ವೈಶಿಕ ವಸ್ತುಗಳು ಹೋಗ್ಲಿಕ್ಕೂ ಅವರೇ ಬೇಕು, ಪರಮಾತ್ಮನ ಕಡೆ ಮನಸ್ಸು ಹೋಗಬೇಕಾಗಿದ್ದು ಅವರೇ ಬೇಕು. ಆದ್ದರಿಂದ ಆ ಇಂದ್ರ ದೇವರು ಅವರು ಅವ್ರು ಬೇಕೇ ಬೇಕು ನಮಗೆ. ಅಷ್ಟಮ ಕಕ್ಷರಿರತಕ್ಕಂಥವ್ರು, ಮಹಾಜ್ಞಾನಿಗಳಾಗಿರ್ತಕ್ಕಂಥವ್ರು, ಅಪರೋಕ್ಷ ಜ್ಞಾನಿಗಳು. ಅವನ ಪತ್ನಿ ಶಚಿದೇವಿ ಇದ್ದಾಳೆ, ಅವಳು ಕೂಡ ಪತಿವ್ರತ ಶಿರೋಮಣಿಯಲ್ಲಿ ಅವಳಷ್ಟು ಇನ್ನೊಬ್ಬ ಪತಿವ್ರತ ಇಲ್ಲ ಅಂತ ಹೇಳ್ತಾರೆ. ಇಂದ್ರಾಣಿ ಮಾಸು ನಾರೀಷು ಸುಭಗ ಆ ಮಹಮಶ್ರವಂ ಸುಭಗ, ಸೌಭಾಗ್ಯವಂತಳು ಆ ಇಂದ್ರಾಣಿ ಬಿಟ್ಟರೆ ಇನ್ನೊಬ್ಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮದುವೆಯಲ್ಲಿ ಸೌಭಾಗ್ಯ ಕೊಡಬೇಕಾದ್ರೆ ಇಂದ್ರಾಣಿಗೆ ಪೂಜೆ ಮಾಡಬೇಕು. ಇಂಥ ಇಂದ್ರ ಮತ್ತು ಇಂದ್ರಾಣಿ ಇಬ್ಬರು ಕೂಡ ಮಹಾನುಭಾವರು. ಆ ಇಂದ್ರ ದೇವರೇನಿದ್ದಾರೆ ಅವರು ಮೂಲ ರೂಪದಲ್ಲಿ ಮಾಡತಕ್ಕಂಥ ಕೆಲಸಗಳಲ್ಲಿ ಇದೊಂದು ದೊಡ್ಡ ಕೆಲಸ. ಅಹಿ ಎಂಬತಕ್ಕಂಥ ಒಬ್ಬ ಅಸುರ ಇದ್ದ, ಅಹಿ ಅಹನ್ ಅಹಿಮನ್ ವಪಹ ಅಪಹ ಅನು ಅಂತ ಅವನೇ ಮಾಡ್ತಾ ಇದ್ದ. ಮಳೆ ಬಿಡಿಸಿದ್ರೆ ಇಂದ್ರದೇವರು ಮಳೆ ಬಿಡಿಸ್ಲಿಕ್ಕೆ ಹೋದರೆ ಇವನೇ ಮಾಡ್ತಾ ಇದ್ದ, ಪರ್ವತಗಳು ಎಲ್ಲ ಅಡ್ಡ ಇಟ್ಟು ಬರೋದು, ಭೂಮಿಗೆ ನೀರೇ ಬರಬಾರ್ದು ಹಾಗೆ ಮಾಡ್ತಾ ಇದ್ದ. ಇಂದ್ರದೇವರ ವಜ್ರಾಯುಧ ಅವನು ಪುಡಿ ಮಾಡಿ ಅವನ ಆ ಪರ್ವತ ಹೇಳ್ಕೊಂಡ್ಬಿಡ್ತಾ ಇದ್ದ, ಏನು ಮಳೆಗೆ ಆಗ್ತಾ ಇದ್ದಿಲ್ಲ. ಇಂದ್ರದೇವರೇ ಇದ್ದಾರೆ ಆ ಪರ್ವತದ ವಜ್ರಾಯುಧದಿಂದ ಅವನನ್ನು ಸೀಳಿ ಪುಡಿ ಮಾಡಿ ನೀರು ಬರುವಂತೆ ಮಾಡಿದ್ರು ಅಂತ ಶ್ರುತಿಗಳಲ್ಲಿ ಅವನನ್ನು ವರ್ಣನೆ ಮಾಡ್ತಾರೆ. ಅಹಂ ಅಹಿಮನ್ ವಪಃ ತದರ್ಜಾ ಪ್ರವಕ್ಷಣ ಅಭಿನತ್ ಪರ್ವಾತಾನಾಂ ಅಂತ ಬರೋದು. ಇಂಥದ್ದು ಅವರ ವೈಶಿಷ್ಟ್ಯ. ಅಹಿ ಎಂಬುದಕ್ಕನ್ನು ಕೊಂದವನು ಇನ್ನು ವೃತ್ರ ಸಂಹಾರ ಮಾಡಿದ್ದಾನೆ, ಅದು ಬೇರೆ ವಿಶೇಷ. ವೃತ್ರ ಅಂದರೆ ಅಜ್ಞಾನ ಅಂತ ಹೇಳ್ತಾರೆ, ಅಜ್ಞಾನವನ್ನು ಪರಿಹಾರ ಮಾಡೋರು ಇವರು. ಅಹಿ ಅಂದರೆ ವಿಪರೀತ ಜ್ಞಾನ. ಅಹಿ ಅಂದರೆ ಏನು? ಅಹಿ ಇವನು ರಾಕ್ಷಸ, ವಿಪರೀತ ಜ್ಞಾನ ಪರಿಹಾರ ಮಾಡ್ತಾರೆ. ನೋಡಿ, ಇಲ್ಲಿ ಇಂದ್ರದೇವರು ಏನೇನು ಹೇಳ್ತೀವೋ ಅದೆಲ್ಲವೂ ಕೂಡ ಟೀಕಾರಲ್ಲಿ ಬರುತ್ತೆ. ಅದು ತಿಳ್ಕೋಬೇಕು ನಾವು, ಏನೇನು ಇಂದ್ರದೇವರು ಹೇಳ್ತೀವೋ, ಯಾವ್ದಾವ್ದು ಅರ್ಜುನಿಗೆ ಹೇಳ್ತೀವೋ ಅದೆಲ್ಲವೂ ಕೂಡ ಟೀಕಾರಲ್ಲಿ ಬರೋದು. ಆದ್ದರಿಂದ ಇವರೇ ಅವರು ಅಂತ ನಮಗೆ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ಇಂದ್ರದೇವರು ಏನು ಮಾಡಿದ್ದಾರೆ? ಅಹಿ, ಹಿ ಅಂದರೆ ಏನು? ನಿಶ್ಚಯ. ತಥಾ ಹಿ, ನಿಶ್ಚಯ. ಅಹಿ ಅಂದರೆ ಏನು? ಸಂಶಯ. ಹಿ ಭಿನ್ನವಾದ ಯಾವುದು? ಸಂಶಯ ಅಂತ ಆಯಿತು. ಅಹಿ ಅಂದರೆ ಅಹಿಯಿಂದ ಸರ್ಪ ಅಂತೂ ಅರ್ಥ ಆಯಿತು. ಪರೀಕ್ಷಿತ ರಾಜನಿಗೆ ಸರ್ಪ ಕಚ್ಚಿತು ಅಂದರೆ ಏನು? ಅಹಿ ಭಯ ಇತ್ತು. ಶುಕಾಚಾರ್ಯ ಪರಿಹಾರ ಮಾಡಿದ್ರು. ಶುಕಾಚಾರ್ಯ ಅಂದರೆ ರುದ್ರದೇವರು. ರುದ್ರದೇವರು ಸರ್ಪ ನಿಗ್ರಹ ಮಾಡೋರು, ಅವನೇ ಕಲಿಸ್ಕೊಂಡು ಪರಿಹಾರ ಮಾಡಿಬಿಟ್ರು. ನಮಗೆ ನಮಗೆ ಯಾರು? ನಮಗೂ ಅಹಿ ಇದೆ. ನಾವು ಪರೀಕ್ಷಿತರೆ, ನಮಗೂ ಅಹಿ ಕಚ್ಚಿದೆ. ಯಾವುದದು? ಹಿ ಅಂದರೆ ನಿಶ್ಚಯ, ಅಹಿ ಅಂದರೆ ಸಂಶಯ. ಪರಮಾತ್ಮ ಕೂಡ ಪರಿಪೂರ್ಣನ, ಎಲ್ಲ ಬಿಟ್ಟಾದ ಸಂಶಯ. ಹಾಗೆ ಯಾರು ಪರಿಹಾರ ಮಾಡಬೇಕು ಈ ಅಹಿಯನ್ನು ಅಂದರೆ? ಟೀಕಾರ ಪರಿಹಾರ ಮಾಡಬೇಕು. ಟೀಕಾರ ಅಂದರೆ ಯಾರು? ಇವತ್ತು ಪಂಚಮಿ, ಪಂಚಮಿ ದಿವಸ ಅವರು ಬೃಂದಾವನಕ್ಕೆ ಹೋದರು ಅಂತ ಹೇಳಿದ್ರೆ ಅರ್ಥ ಏನು? ಸರ್ಪಕ್ಕೆ ಸಂಬಂಧಪಟ್ಟವರು. ಪಂಚಮಿ ಸರ್ಪ ತಾನೆ, ಅದಕ್ಕೋಸ್ಕರವಾಗಿ ಅದು ವಿಭವನಾಮ ಸಂವತ್ಸರ. ಉತ್ತರಾಯಣ ಅವರು ಹೋಗಿದ್ದು ವಿಭವನಾಮ ಸಂವತ್ಸರ ಉತ್ತರಾಯಣ. ಅಲ್ಲದೆ ಆಷಾಢ ಮಾಸ ಕೃಷ್ಣ ಶುಕ್ಲ ಪಕ್ಷ, ಯಾವ ಪಕ್ಷ ಅವರು? ಕೃಷ್ಣ ಪಕ್ಷ. ಪಂಚಮಿ ಹೋಗಿದ್ದು ಎಲ್ಲ ಒಂದು ಅರ್ಥ ಅದಕ್ಕೆ. ವಿಭವ ಅಂದರೆ ಏನು? ಭವ ಅಂದ್ರೆ ಸಂಸಾರ. ವಿಗತನಾದವನು ನಾನು. ನೋಡಿ, ಸಾಯವಾಗ ಏನು ಹೇಳ್ತಾರೋ ಅದು ಸರಿಯಾದ ಮಾತು, ಅದು ಪಾಲನೆ ಮಾಡಬೇಕು ಮಗ. ಸಾಯೋವಾಗ ಅಂದ್ರೆ ಸಾಯೋದಲ್ಲ, ಇವು ಸಾಯೋದಲ್ಲ, ನಮ್ಮ ಕಣ್ಣು ಕಾಣದೇ ಇವು. ಅವ್ರು ಹೇಳಿ ಹೋಗಿದ್ದ್ಯಾವತ್ತು? ವಿಭವ, ನನಗೆ ಭವ ಯಾವುದೂ ಇಲ್ಲ ಹಾಗೆ. ಅಥವಾ ವಿ ವಿಶೇಷವಾಗಿ ಭವ ರುದ್ರದೇವರೇ ನನಗೆ ಯಾರು? ಗುರುಗಳು. ಅದಕ್ಕೆ ವಿಭವಾನ. ವಿ ಅಂದರೆ ಪಕ್ಷಿ, ಭವ ಅಂದರೆ ರುದ್ರದೇವರು, ಶೇಷ ಅದು ಇಟ್ಕೋಬೇಕು. ಇವರು ನನಗೆ ಗುರುಗಳು. ವಿಭವ, ನನಗೆ ಭವ ಇಲ್ಲ ವಿಗತ ನಾನು. ಯಾಕೆ ಅಂದರೆ ಆ ವಿಭವನ ಅನುಗ್ರಹದಿಂದ. ಹೇಗೆ ಬಂತದ್ದು? ಆಷಾಢ. ಆ ಶಟಿಲ್ ಆರು ಉಳ್ಳವನು ಪರಮಾತ್ಮ. ಯಾರು ಶಟ್? ಯಾವುದು ಆರು ಅಂದರೆ? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಿಯೋಶ್ಚೈವ ಷಣ್ಣಾಂ ಭಗ. ಭಗವಂತ ಅಂದರೆ ಯಾರು ಗುಣ ಇದೆ ಅಂತ ಅರ್ಥ. ಹರ ಶಟ್ ಆರು ಗುಣ ಉಳ್ಳವನೇನಿದ್ದಾನೆ ಅವನು ಆಷಾಢ ಸಂಬಂಧಪಟ್ಟವರು. ಅವನ ಒಂದು ಅನುಗ್ರಹದಿಂದ ನಾನು ವಿಭವನಾಗಿದ್ದೇನೆ. ಹಾಗೆ ವಿಭವ ಆಷಾಢ. ನಿನ್ನ ಪಕ್ಷ ಯಾವುದು? ಹಾಗಾದರೆ ಇಷ್ಟೊಂದು ಗ್ರಂಥಗಳು ನೀವು ಬರೆದಿದ್ದೀರಿ, ನಿಮ್ದು ಯಾವ ಪಕ್ಷ? ಯಾಕೆ ನಿಮ್ಗೆ ನೋಡಿದ್ರೆ ರಾಮನ ರಾಮನ ಉಪಾಸಕರ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ. ನಿಮ್ಮ ಹೆಸರಿಟ್ಟಿದ್ದು ನೋಡಿದ್ರೆ ರಘುನಾಥ ಅಂತ ಹೆಸರಿಟ್ಟಿದ್ದಾರೆ. ರಾಮನ ಅನುಗ್ರಹದಿಂದ ಹುಟ್ಟಿದವರು. ನಿಮ್ದು ಯಾವ ಪಕ್ಷ ಆಗಾರೆ ಅಂದರೆ ಕೃಷ್ಣ ಪಕ್ಷದಲ್ಲಿ ನಾನು ಹೋಗಿದ್ದು ಅಂದರೆ ನನ್ನ ಪಕ್ಷ ಕೃಷ್ಣ ಪಕ್ಷ. ಅಂದರೆ ರಾಮ ಪಕ್ಷ ಅಲ್ಲ ಅಂತ ಅರ್ಥಲ್ಲ, ರಾಮ ಒಂದೇ ಕೃಷ್ಣ ಅವನು, ಕೃಷ್ಣ ಪಕ್ಷ ನಾನು. ಅಥವಾ ಕೃಷ್ಣ ಅಂದರೆ ಯಾರು? ಕೃಷ್ಣ ದ್ವೈಪಾಯನರು, ಅವನ ಪಕ್ಷ. ಶಾಸ್ತ್ರ ಇದಕ್ಕೆ ಬರೀ ಬಂದಿದ್ದು ಅಂತ ಅರ್ಥ. ಇನ್ಯಾವುದು? ಕೃಷ್ಣ ಪಕ್ಷ. ಇನ್ಯಾವುದು? ದಿವಸ ಪಂಚಮಿ ದಿವಸ ಅಂದರೆ ಏನು? ಪಂಚಮಿ ಅಂತ ಹೇಳಿದ್ರೆ ನಾನು ಸರ್ಪ. ಯಾವುದು ಮಾಸ ಇದು? ಆಷಾಢ ಮಾಸ. ಆಷಾಢ ಮಾಸದಲ್ಲಿ ಏನಿದು? ವ್ರತ. ಏನು ವ್ರತ? ಬರೀ ಊಟ ತಿಂಡಿಗೋಸ್ಕರವಾಗಿ ನಾನು ಬಂದಿದ್ದಲ್ಲ, ಎಲ್ಲವನ್ನು ತ್ಯಾಗ ಮಾಡಲಿಕ್ಕೋಸ್ಕರ ಬಂದವನು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನಿಜವಾದ ವೈರಾಗ್ಯ ಅಂದರೆ ಟೀಕಾರ ಇರೋದು. ಯಾಕೆ? ತಂದೆ ತಾಯಿಗಳಿದ್ದಾರೆ, ಇಬ್ಬರು ಹೆಣ್ಣಂದಿದ್ದಾರೆ, ಒಬ್ಬಳು ಜಾನಕಿ ಇನ್ನೊಬ್ಬಳು ಭೀಮ ಅವಳ ಹೆಸರು. ಇಬ್ಬರು ಹೆಣ್ಣಂದಿದ್ದಾರೆ, ಇವನು ಯೌವನದಲ್ಲಿದ್ದಾನೆ. ಅಸ್ತ್ರ ಗೊತ್ತು, ಶಸ್ತ್ರ ಗೊತ್ತು, ಮಾಂಡಲಿಕ ರಾಜರವರಲ್ಲ. ಅಂದರೆ ಇನ್ನೊಬ್ಬರನ್ನು ಹತೋಟಿ ಇಟ್ಕೊಂಡಿರುವವರು. ಇಷ್ಟು ಶಕ್ತಿ ಇದ್ದು, ಯೌವನ ಇದ್ದು, ಮದುವೆ ಆಗಿದ್ದು, ರೋಗ ಯಾವುದು ಇಲ್ಲದೆ, ದೈಹಿಕ ಸಂಪತ್ತಿದ್ದು, ಇಷ್ಟಿದ್ದು ಕೂಡ ಅವನು ವೈರಾಗ್ಯ ಬಂತು ಅಂದರೆ ನಿಜವಾದ ವೈರಾಗ್ಯ ಅಂತ ಇದೆ. ಇದರಲ್ಲಿ ಹೇಳ್ತಾರಲ್ಲ ಮದ್ವಿಜ ಹೇಳ್ತಾರಲ್ಲ, ಹನುಮಂತ ದೇವರು ಹೋಗಿ ಸೀತಾದೇವರು ನೋಡ್ಕೊಂಡ್ಬಂದ್ರು, ನಿಂಗೇನು ಬೇಕು ಅಂದ್ರೆ ಏನು ಕೇಳಬೇಕಾಗಿತ್ತು ಅವರು? ನನಗೆ ಒಂದು ಮದುವೆ ಮಾಡ್ಸಪ್ಪ, ನೀನು ಮಾತ್ರ ಮದುವೆ ಮಾಡ್ಕೊಂಬಿಟ್ಟೆ ಅಂತ ಹೇಳ್ಬೋದಾಗಿರ್ತಾರ. ಅವರು ಅದು ಹೇಳಿಲ್ಲ, ಏನು ಬೇಕಾಗಿದ್ದಂಗೆ ಏನು ಬೇಡ. ತತ್ಪಾದ ಸೇವಾ ರಜರೀಶನ ಇಚ್ಛೆ ತದಾಪಿ ಭೋಗ ನನಸಾ ವಿರಕ್ತಿ. ಎಲ್ಲ ವಸ್ತುಗಳು ಸಿಗ್ತಾ ಇರುವಾಗ ನನಗೇನು ಬೇಡ ಅಂತ ಹೇಳಿ, ಅದು ನಿಜವಾದ ವೈರಾಗ್ಯ. ಈ ವೈರಾಗ್ಯ ಇದು. ನಾವು ಇತಿಹಾಸ ನೋಡಿದ್ರೆ ಬುದ್ಧ ಮತ್ತು ಜೀನಾ ಅವರೆಲ್ಲರೂ ಕೂಡ ಏನು ಮಹಾ ಎಂಥ ಒಂದು ಸಂಪತ್ತೆಲ್ಲ ಬಿಟ್ಟು ಹೊರಟೋದ್ರು ಅಂತ ನಾವು ಹೇಳ್ತಾ ಇದ್ದೀವಿ. ಅವರು ವೈರಾಗ್ಯವೇ ಅಲ್ಲ ಅವರು. ಯಾಕೆಂದ್ರೆ ಎಷ್ಟೋ ಕಾಲ ಅವರು ಎಲ್ಲ ಐಹಿಕ ಸುಖಗಳು ಅನುಭವಿಸಿ ಸಾಕು ಅಂತ ಹೋದವರು. ಇವರು ಅನುಭವಿಸ್ಲಿಕ್ಕೆ ಇರುವಾಗಲೇ ಇವರು ವೈರಾಗ್ಯ ಬಂತು, ನಿಜವಾದ ವೈರಾಗ್ಯ. ಯಾಕೆಂದ್ರೆ ಶುದ್ಧಿ ಹೇಳೋದನ್ನು ಪಾಲನೆ ಮಾಡಿದ್ದಾರೆ. ಯದಾಹರೇವ ವಿರಹಿಯೇತ್, ಯಾವಾಗ ನಮ್ಮ ವೈರಾಗ್ಯ ಬರುತ್ತೋ ಆಗಲೇ ಸನ್ಯಾಸ ತಗೊಂಡಬೇಕು ಅಂತ ಇದು ಶ್ರುತಿ ಹೇಳತಕ್ಕಂಥದ್ದು. ಯದಾ ವಿರಕ್ತ ಪುರುಷ ಪ್ರಜಾಯಿತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ ಅಂತ ಶಾಸ್ತ್ರ ಹೇಳಿದ್ದಾರೆ. ಅದಕ್ಕೂ ಅಂಥ ವೈರಾಗ್ಯಶಾಲಿಗಳು. ಅದಕ್ಕೆ ಇವರೇ ಮಾಡಿದ್ದಾರೆ, ಇದು ಬೃಂದಾವನಸ್ಥರಾಗಿದ್ದ ಯಾವಾಗ ಒಳ್ಳೆ ಆರಿಸ್ಕೊಂಡ್ರು. ಯಾವುದು ಅಂದರೆ ಚಾತುರ್ಮಾಸ್ಯದಲ್ಲಿ ಶಾಕವ್ರತ ಏನು ಬರೋದು, ಅಂಥ ವ್ರತವನ್ನೇ ಆರಿಸ್ಕೊಂಡ್ರು. ಯಾಕೆ ಅಂದರೆ ಒಂದು ದಿವಸ ಆದರೂ ನನ್ನ ಆರಾಧನೆ ದಿವಸ ಆದರೂ ಕೂಡ ಈ ವ್ರತ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ. ಅಲ್ಲಿ ಕೂಡ ದಯಾಮಯ ಹಾಗೆ ಇಲ್ಲೇ ಯಥಾ ಪ್ರಕಾರ ಅದು ಬಿಡಲ್ಲ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದಾರೆ. ಹೀಗೆ ಹಿಂದ ದೇವರು ಏನಿದ್ದಾರೆ ಅವರು ಇಂತಹ ಒಂದು ವಿಶಿಷ್ಟವಾದಕ್ಕಂಥ ಒಂದು ಕೆಲಸವನ್ನು ಮಾಡಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಅಂತಹ ಹಿಂದ ದೇವರು ಏನಿದ್ದಾರೆ ಅವರು ಅರ್ಜುನ ಆಗಿದ್ದಾರೆ. ಅರ್ಜುನ ಆಗುವಾಗ ದೇವತೆಗಳ ಮನುಷ್ಯರಾಗಿ ಅವತಾರ ಮಾಡಿದಾಗ ಅವರಿಗೆ ಏನಾಗುತ್ತೆ, ಸ್ವಲ್ಪ ಈ ಮಾನವ ಅನ್ನದಿಂದ ಸ್ವಲ್ಪ ಬುದ್ಧಿ ವ್ಯತ್ಯಾಸವಾಗುತ್ತೆ. ಅದು ಒಂದು ಕ್ಷಣ ಮಾತ್ರ ಅಷ್ಟೇ, ಯಾವಾಗಲೂ ಇರಲ್ಲ. ಹಾಗಾಗಿ ಇವಳು ಹೇಳಿ ಅವತ್ತು ಹೇಳಿದ್ದಲ್ಲ, ತ್ರಯೋದಶಿ ಮಾರ್ಗಶಿರ ಮಾಸ ತ್ರಯೋದಶಿ ಕಥೆ ಹೇಳಿದ್ನಲ್ಲ, ಇವಾಗ ಮರ್ತಿದ್ದೀರಿ. ಅದರಲ್ಲಿ ಹನುಮಂತ ದೇವರು ಏನಿದ್ದಾರೆ ಅವರು ವ್ರತ, ಅದು ಹನುಮದ್ ವ್ರತ. ಯಾವುದು ಮಾರ್ಗಶಿರ ಮಾಸದ ತ್ರಯೋದಶಿ ದಿವಸ ಬರತಕ್ಕಂಥದ್ದು. ದ್ರೌಪದಿ ದೇವಿ ಏನಿದ್ದಾಳೆ, ನಮಗೆ ಇಷ್ಟು ಸಂಪತ್ತಿಗೆ ಕಾಣರಾಗಿರ್ತಕ್ಕಂಥ ಹನುಮಂತ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಹನುಮತ್ ವ್ರತವನ್ನು ಮಾಡ್ತಾ ಇದ್ದಾಳೆ, ಅರಮನೆಯಲ್ಲಿದ್ದ ಹೇಳ್ತಾ ಇರೋದು. ಆ ಸಂದರ್ಭದಲ್ಲೇನೆ ಅರ್ಜುನ ಬಂದ. ಆಗ ಅವನಿಗೆ ಬೇಕಾಷ್ಟು ಎಲ್ಲ ರಾಜನ ಗೆದ್ದಿದ್ದು ಅಹಂಕಾರ ಇತ್ತು, ರಾಜಿಯಾಗಿ ಬೇರೆ ಮಾಡಿಬಿಟ್ಟಿದ್ದಾನೆ, ಇದರಿಂದ ದೊಡ್ಡ ಒಂದು ಅಹಂಕಾರ ಬಂದಿದೆ. ತಕ್ಷಣ ಅವನು ಹೇಳ್ತಾನೆ, ಯಾರು ಪೂಜೆ ಮಾಡ್ತಾ ಇದ್ದೀನಿ ಕೇಳ್ತಾ ದ್ರೌಪದಿಯನ್ನು. ಆಗ ಅವಳು ಹೇಳ್ತಾಳೆ, ಹನುಮಂತನ ಪೂಜೆ ಮಾಡ್ತಾ ಇದ್ದೀನಿ. ಯಾವ ಹನುಮಂತ? ಅದೇ ನಮ್ಮ ದ್ವಜದಲ್ಲಿದ್ದಾನಲ್ಲ ಕಪಿ, ಅವಂದ. ಹೌದು ಅವಂದೇ ಅಂತ. ಆ ಕಪಿಯನ್ನೇ ನಾನು ಬಂಧಿಸಿ ಹಾಕಿದ್ದೇನೆ, ಅವನನ್ನು ಪೂಜೆ ಮಾಡಿ ಅಂತ ಹೋಗಲ್ಲ, ನಾನು ನಿನ್ನ ಪತಿ, ನಾನು ಪೂಜೆ ಮಾಡಿಸೋಕೆ ಎಲ್ಲ ನಿಂಗೆ ಕೊಡ್ತೇನೆ ಅಂತ. ಆಗ ಕಪಿ ಹೇಳ್ತೆ, ಕಿಂ ಪಶು ಪೂರ್ವದೇಹೆ, ಅಲ್ಲಿ ಶುರಾಗಿದ್ದದು. ಅದನ್ನೇ ಮಾತು ಇಲ್ಲಿ ಹೇಳೋದು, ಏನಪ್ಪ ಹಿಂದೆ ಪಶುವಾಗಿದ್ದೆ ನೀನು ಅಂತ ಹೇಳೋದು. ಯಾವ ಹಿಂದೆ ಪಶು ಆಗಿದ್ದರವರು ಅಂತ ಹೇಳಿದ್ರೆ, ಹಿಂದೆ ಒಬ್ಬ ರಾಜ ಇದ್ದ, ಆ ದೈತ್ಯರಿಗೆ ಮತ್ತು ದೇವತೆಗಳಿಗೆ ಯುದ್ಧ ಆಗುವಾಗ ಆ ಕಕುಸ್ತ ಅಂತ ಒಬ್ಬ ರಾಜ ಇದ್ದ, ಕಕುತ್ಸ್ತ ಅಂತ ಅವನ ಹೆಸರು ಕಕುಸ್ತ. ಅವನೇನು ಮಾಡ್ತಾ ಇದ್ದ, ಅವನು ಯಾವ ಕಡೆ ಯುದ್ಧ ಮಾಡ್ತಾನೋ ಅವರ ಜಯ ಹಾಗಿತ್ತು. ಅದಕ್ಕಾಗಿ ಅವರೇ ಮಾಡಿದ, ಇಂದು ದೇವರು ಕೇಳಿಕೊಂಡ್ರು, ನೀನು ಬಂದು ನಮ್ಮ ರಾಜ್ಯ ನೀನು ನಮ್ಮ ಮುಂದಾಳವಾಗಿದ್ದುಕೊಂಡು ನಮ್ಗೆ ಏತನ ಕೊಡಬೇಕು ಅಂತ. ಅವರು ಬಂದು ಕೇಳಿದರು ಮೊದಲಿಗೆ, ನನ್ನ ಯಾರೋ ದೈತ್ಯರು ಬಂದು ಕೇಳಿದ್ರು ನೀನು ನಮ್ಮಲ್ಲಿ ಇರಬೇಕು ಅಂತ. ಹಾಗಾದ್ರೆ ನೀವು ನನ್ನನ್ನು ರಾಜ ಅಂತ ಕರೀರಿ, ಹಾಗ ನಿಮ್ಮನ್ನು ನಾನು ಯುದ್ಧ ಮಾಡ್ತೀನಿ ಜೊತೆಗೆ ಅಂತ. ಏ ನಮಗೆಲ್ಲ ರಾಜ ಅಂದ್ರೆ ಪ್ರಖಲಾದ ರಾಜ ಒಬ್ಬನೇ, ಇನ್ಯಾರು ನಾವು ರಾಜನ ಕರೆಯಲ್ಲ ಅನ್ಬಿಟ್ಟು ಸರಿ ಹೋಗಿ ಅಂತ. ಹಿಂದೆ ದೇವರು ಬಂದು, ನೀನೇ ರಾಜನಪ್ಪ, ಒಂದು ಕೆಲಸ ಆಗಬೇಕು, ಕಾರ್ಯವಾಸಿ ನೀನೇ ರಾಜ, ಎಲ್ಲವೂ ನೀನೇ. ಆಯ್ತಾ, ಹಾಗೆ ಮಾಡು. ಹಾಗಾದರೆ ನೀನು ಅಷ್ಟೊಂದು ಹೇಳ್ತಾ ಇದ್ದೆ ಬರೀ ಬಾಯಿ ಮಾತಾಗಬಾರದು, ನೀನು ಎತ್ತಾಗು, ಆ ಎತ್ತ ವಾಹನವಾಗಿ ನೀನು ನನಗೆ. ಆಗ ನಾನು ಏನು ಮಾಡ್ತೇನೆ, ಅದರ ಮೇಲೆ ಕೂತ್ಕೊಂಡು ನಾನು ಯುದ್ಧ ಮಾಡ್ತೇನೆ, ಆಗ ನೀನು ದಾಸ ಅಂತ ನಂಗೆ ಗೊತ್ತಾಗುತ್ತೆ ಅಂತ ಅಂದ ಅವನು. ತಕ್ಷಣ ಎತ್ತಾಗುತ್ತೆ, ಎತ್ತಾಗು, ಎತ್ತ ಮೇಲೆ ಕೂತ್ಕೊಂಡ ಅವನು ಯುದ್ಧ ಮಾಡ್ದ, ಜಯ ತಂಗೊಂಡ್ಬಿಟ್ಟ. ಆದರೆ ಕಿಂಪಶು ಪೂರ್ವದೇಹೆ, ಹಿಂದೆ ಇಂದ್ರಾಗಿದ್ದಾಗ ರಾಜ ಸಹಾಯ ಮಾಡೋಕ್ಕೋಸ್ಕರ ಎತ್ತಾದಿಯಲ್ಲ, ಅದು ಇನ್ನೂ ಅದೇ ಇಟ್ಕೊಂಡಿದ್ದೀಯಲ್ಲ ನೀನು ಅಂತ ಅರ್ಥ ಅದಕ್ಕೆ. ಕಿಂಪಶು ಅಂದ್ರೆ ಪಶು ಎಂಬ ಶಬ್ದಕ್ಕೆ ಇಂದ್ರದೇವರು ಅಂತ ಹೇಳ್ತರು. ಏನು ಇಂದ್ರನಾಗಿದ್ದೀ ಅಂತ ಅಹಂಕಾರ ಈಗಲೂ ಇದೆಯಾ ಅಂತ ಅರ್ಥ ಅದಕ್ಕೆ. ಪಶು ಅಂದ್ರೆ ಏನು? ಪಾ ಅಂದ್ರೆ ಎಲ್ಲರನ್ನು ಪಾಲನೆ ಮಾಡುವನು ಇಂದ್ರದೇವ, ಶಂ ಅಂದ್ರೆ ಸುಖರೂಪಿ ಸ್ವರ್ಗಾಧಿಪತಿ, ಅದಕ್ಕೆ ಪಶು ಅಂದ್ರೆ ಇಂದ್ರದೇವರು. ಕಿಂ ಪಶು ಪೂರ್ವದೇಹೆ ಅಲ್ವ ಅದೇ ಅರ್ಥ. ಈಗ ಅರ್ಜುನ ಆಗಿದ್ದೆ ಪೂರ್ವದೇಹ ಪಶು ಆಗಿದ್ದು ಜ್ಞಾಪಕ ಇದೆ ನಿಮಗೆ, ಅದು ಇಲ್ಲೂ ಇದೆಯಾ ಅಂತ ತಾತ್ಪರ್ಯ ಅವರಿಗೆ. ಅದನ್ನೇ ಮಾತನ್ನೇ ಇವರು ಹೇಳಿದರು, ಯಾರು ಅಕ್ಷೋಭಿದಿತ್ತು ಅದೇ ಮಾತು ಹೇಳಿದ್ರು. ಹಾಗೆ ಅಲ್ಲಿ ಎತ್ತಾಗಿದ್ರು, ಆ ಎತ್ತಾಗಿ ಇನ್ನೂ ಎತ್ತಾಗಿದ್ದಾರೆ, ಏನು ಅಷ್ಟೇ ಬಿಡಲಿಲ್ಲ ಅವರು. ಮುಂದೇನಾದರು ತಕ್ಷಣ ಅವರೇ ಮಾಡಿದ್ರು, ಮಧ್ವಾಚಾರ ಅವತಾರ ಮಾಡಿದ್ರು ನೋಡಿ, ಹಾಗೆ ಎತ್ತಾದರು. ಯಾರ ಮನೆಯಲ್ಲಿ ಮಧ್ವಾಚಾರ್ಯ ಯಾರಿದ್ದಾರೆ, ಪಾದಕದಲ್ಲಿ ಮಧ್ವಾಚಾರ್ಯ ಇದ್ದಾರಲ್ಲ, ಅವರ ಮನೆ ಮುಂದ್ಗಡೆ ಇನ್ನು ಕೆಲವು ಮನೆಗಳಲ್ಲೇ ಇದ್ದು ಸ್ವಲ್ಪ ದೂರದಲ್ಲಿ ಮನೆ ಅಲ್ಲಿ ಹತ್ತಿರ ಇದ್ದು, ಅಲ್ಲಿರ್ತಕ್ಕಂಥವರ ಮನೆ ಹೋಗಿ ಇವರು ಅವ್ರ ಮನೆ ಒಂದು ಎತ್ತಿ ಇರ್ತಾ ಇತ್ತು ಎದುರು ಮನೆಯಲ್ಲಿ, ಅವ್ರ ಮನೆ ಹೋಗ್ಬಿಟ್ಟು ಆ ಎತ್ತನ್ನು ಯಾವಾಗಲೂ ನೋಡ್ತಾ ನಿಂತಿರೋರು. ವಾಸುದೇವ ಯಾರು ಮಧ್ವಾಚಾರ್ಯ ಚಿಕ್ಕ ಹುಡುಗನಾಗಿರುವಾಗ, ಒಂದು ವರ್ಷನಾಗಿರುವಾಗ ಅಲ್ಲೇ ಹೋಗಿ ನಿಂತ್ಕೊಂಡ್ಬಿಡೋದು ಅಷ್ಟೇ, ಆ ಎತ್ತು ನೋಡ್ತಾ ಇರೋರು. ಅದೇನೇ ಖುಷಿ ಅದಕ್ಕೆ ಮಗುವಿಗೆ. ಒಂದ್ಸಾರಿ ಅವನು ಹೇಳ್ದ, ಯಾರು ಆ ಯಜಮಾನ ಹೇಳ್ದ, ಮಗು ಯಾವಾಗಲೂ ಇಷ್ಟು ದೂರದಿಂದ ಬಂದು ನೋಡ್ತಾ ನಿಂತ್ಕೊಂಡಿರುತ್ತೆ ಆಹಾರ ತಿಂಡಿ ಎಲ್ಲ ಬಿಟ್ಟು. ಅಷ್ಟೊಂದು ಇಷ್ಟ ಆದ್ರೆ ನಮಗೇನು ಭೂಮಿ ಇಲ್ಲ ಏನಿಲ್ಲ, ಅದಕ್ಕೋಸ್ಕರವಾಗಿ ಎತ್ತು ನೀವು ತೊಗೊಂಡೋಗಿ ಅಂತ ಮಧ್ಯಗೆ ಬಿಟ್ಟರೆ ಹೇಳ್ದ. ಪ ದುಡ್ಡಿಲ್ಲಪ್ಪ ನಾ ಹತ್ರ ಅಂದರು. ದುಡ್ಡು ಆಯಿತು ಯಾವಾಗ ಕೊಡಿ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಈ ತೊಗೊಂಡೋಗಿ ಮಗು ಇಷ್ಟಪಡ್ತಲ್ಲ ಅಂತ ಹೇಳು. ಆಯಿತು ಎತ್ತು ಮನೆಗೆ ಬಂತು. ಒಂದು ಸಾರಿ ಏನಾಯ್ತು, ಎತ್ತಿನ ಬಾಲ ಹಿಡ್ಕೊಂಡ್ರು ಇವರು ಹೊರಟರು ಇಲ್ಲಿಗೆ. ಇಡೀ ಒಂದು ದಿವಸ ಪೂರ್ತಿ ಬೆಳಿಗ್ಗೆ ಹೋಗಿದ್ದು ಸಾಯಂಕಾಲ ಬರೋ ಬಂದರು. ಎತ್ತಿನ ಬಾಲ ಹಿಡ್ಕೊಂಡ್ರು. ಎತ್ತು ಅಂದ್ರೆ ಏನು? ಧರ್ಮ. ಧರ್ಮವನ್ನು ಎತ್ತಿ ಹಿಡಿಯೋದು ನಾನು ಅಂತ ಅರ್ಥ. ಬಾಲ ಹಿಡಿಯೋದು ಅಂತ ಧರ್ಮ ಹೋಗಿದೆ ಈಗ, ಎತ್ತಿ ಹಿಡಿಯೋದು ನಾನು. ಅದಕ್ಕೋಸ್ಕರ ಎತ್ತು ಅಂದ್ರೆ ಏನು? ನಾಲ್ಕು ಕಾಲು ಇರುತ್ತಲ್ಲ, ಧರ್ಮ. ಎತ್ತು ಅಂದ್ರೆ ಧರ್ಮ ಅಂತ ಹೇಳ್ತಾರೆ. ಅದೇ ಬಾಲವನ್ನು ಹಿಡಿದಿದ್ದು. ಇವ್ರು ಯಾರು? ಇಂದ್ರದೇವರು. ಇವ್ರು ಎತ್ತು ಬೇರೆ ಅಲ್ಲ, ಅವ್ರು ಎತ್ತಿನ ರೂಪದಲ್ಲಿ ಇರುವಾಗ ಗೊತ್ತಾಗೋದಿಲ್ಲ. ಯಾಕೆ ನೀನು ಮುಂದೆ ಮಧ್ವಾಚಾರ ಪಾಠ ಕೇಳ್ತಾರೆ, ಇದೇ ಎತ್ತು ಕೇಳೋದು. ಹಾಗೇನಾಗಬೇಕು ಅವ್ರಿಗೆ, ಆ ಪಶುಭಾವ ಇದಾಗ ಹೋಗಬೇಕು, ನಿಜವಾದ ಇಂದ್ರದೇವ ಭಾವ ಬರಬೇಕು. ಬಾಲ ಮುಟ್ಟಿದ್ರು, ಮಧ್ವಾಚಾರ ಮುಟ್ಟಿದ್ರು ಅಂದ್ರೆ ಏನಾಗುತ್ತೆ? ಸ್ಪೃಷ್ಟಂ ಕರೆಯೇನ ವಿಷಮಪಿ ಅಮೃತಾಯ ದೃಷ್ಟಂ. ವಿಷವನ್ನು ಮುಟ್ಟಿದ್ರೆ ಅಮೃತ ಆಗುತ್ತೆ ಅಂದ್ರೆ ಈ ಪ್ರಾಣಿನ ಮುಟ್ಟಿದ್ರೆ ಇಂದ್ರದೇವರಾಗಲ್ವಾ? ಅದಕ್ಕೋಸ್ಕರ ಅವರು ಹಾಗೆ ಚೈತನ್ಯ ಬಂತು ಅದಕ್ಕೆ. ಅದೆಲ್ಲದಕ್ಕೂ ಪೂರ್ತಿ ಮಾಡ್ಕೊಂಡ್ಬಂದ್ರು. ಅದಕ್ಕೆ ಒಂದು ದಿವಸ ಅವ್ರ ಜೊತೆಗೆ ಇದ್ರು. ಆಮೇಲೆ ಇವ್ರು ಸನ್ಯಾಸ ತಗೊಂಡು ಹೊರಟೋದ್ರು. ಆಮೇಲೆ ಎತ್ತಿ ಏನಾಯ್ತು ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಈ ಮಧ್ಯದಲ್ಲಿ ಅವನು ಬಂದು ಕೇಳ್ದ, ಯಜಮಾನ ಏನು ಸ್ವಾಮಿ ಮರ್ತೆ ಹೋಗೋದ ನೀವು ಎತ್ತು ತೊಗೊಂಡು ಇಟ್ಕೊಂಡ್ರಿ ಅಂತ ಹೇಳಿ ಅವನಿಗೆ ಕೇಳ್ದ. ಇವತ್ತು ಒಂದು ತೀರ್ಮಾನ ಆಗಬೇಕು ಅಂದ. ಏನು? ನೀವು ನಮಗೆ ಆ ಎತ್ತಿನ ದುಡ್ಡು ಇದೆಲ್ಲ ಅದು ಕೊಡದೆ ಖಂಡಿತವಾಗಿ ನಿಮ್ಮನ್ನು ಹೋಗ್ಲಿಕ್ಕೆ ಬಿಡಲ್ಲ ಅಂದ, ಊಟ ಮಾಡಲಿಕ್ಕೆ ಬಿಡಲ್ಲ ಅಂದ. ಅವ್ರ ಮನೆ ಮುಂದೆ ಠಿಕಾಣೆ ಹಾಕ್ಬಿಟ್ಟ. ಸರಿ, ಮಧ್ವಾಚಾರ್ಯರು ವಾಸುದೇವ ಬಂದು ಕೇಳ್ದ, ಊಟ ಮಾಡ ಬಾಪ ಅಂದ. ಇಲ್ಲ, ಈ ವ್ಯಕ್ತಿ ಇದ್ದಲ್ಲ, ರೋದ್ಧೈಷ ನೋಸ್ತಿ ಧನಿಕೋ ವೃಷ ವಿಕ್ರಯಿ, ವೃಷವನ್ನು ವಿಕ್ರಯ ಮಾಡಿದವನು ರೋದ್ಧ ಏಷ, ನಮ್ಮ ತಡಿತಾ ಇದ್ದಾನೆ ಊಟ ಮಾಡಲಿಕ್ಕೆ, ನೀವು ಊಟ ಮಾಡು ಅಂತ ಸರ್. ತಕ್ಷಣ ಹೋದರು, ಹುಣಸೆ ಬೀಜ ತಂದರು, ಅವನ ಕೈಯಲ್ಲಿ ಹಾಕಿದರು. ನಿಜವಾಗಿ ಇವ್ರದೇ ಆಗೋಯ್ತು ಗೆದ್ದು. ಮಧ್ವಾಚಾರ್ಯ ಅವನು ಸಂತೋಷಪಟ್ಟ ಹೊಟ್ಟೋದ. ಅರೆ, ಆ ಮಧ್ವಾಚಾರ್ಯ ಕೈಯಿಂದ ಬಂದಿರೋ ಹುಣಸೆ ಬೀಜವೇ ಸುವರ್ಣ ಬೀಜ ಆಯಿತು ಅವನಿಗೆ ಅಂತ ಹೇಳಿದ್ರೆ, ಮಧ್ವಾಚಾರ್ಯನ ಬಂದಿರತಕ್ಕಂಥ ಈ ಗ್ರಂಥಗಳೆಲ್ಲ ಇದಲ್ಲ ಅದೆಲ್ಲ ಸುವರ್ಣ. ವೇದಿವ್ಯಾಸ ದೇವರ ಇದು ಬಂದಾಗ ಸುವರ್ಣ ಅಕ್ಷರಗಳನ್ನು ಅವರೆಲ್ಲರೂ ಕೂಡ ಕಬ್ಬಿಣ ಅಕ್ಷರ ಮಾಡಿಬಿಟ್ರು. ಯಾರು ಬೇರೆ 21 ಮತದವರು ಏನೇನು ಅರ್ಥ ಮಾಡಾಕ್ಬಿಟ್ರು. ಆದರೆ ಮಧ್ವಾಚಾರ್ಯ ಬಂದು ಅದನ್ನು ಸುವರ್ಣ ಅಕ್ಷರ ಮಾಡಿದ್ರು. ಅದನ್ನು ಮದ್ದು ಭಾಷೆಯನ್ನು ಬರೆದು 37 ಗ್ರಂಥ ಬರೆದು ಆಮೇಲೆ ಮದ್ದು ಸನ್ಯಾಸ ತೊಗೊಂಡು ಹೊಟ್ಟೋದು. ಎತ್ತಿ ಏನಾಯ್ತು ಗೊತ್ತಿಲ್ಲ. ಇವ್ರು ಹೋದ ಕೂಡಲೇ ಅದು ಹೊರಟ್ಬಿಡ್ತೆ ಇಲ್ಲ. ಕಡೆಗೆ ಸಿಕ್ತು, ಒಂದು ಕಡೆ ಸಿಕ್ಕಿದಾಗ ಯಾರು ಎತ್ತು ಯಾರು ಇದ್ದಾರಲ್ಲ, ಯಾರು ಮ್ಲೇಚ್ಛರು, ಅವರೇ ಮಾಡಿ ಎತ್ತನ್ನು ಕತ್ತರಿಸ್ಬಿಡ್ಬೇಕು ಅಂತ ಹೇಳಿ ದಷ್ಟಪುಟ್ಟಾಗಿತ್ತಲ್ಲ, ಅದಕ್ಕೋಸ್ಕರ ಹೊಡಿಬೇಕು ಅಂತ ಹೇಳಿ ಕಾಯ್ಕೊಂಡಿದ್ರು. ಅದು ಎಳೀತಾ ಇದ್ರು. ಮಧ್ವಾಚಾರ್ಯ ಆ ಶಿಷ್ಯ ಜೊತೆ ಆ ಜೊತೆಗೆ ಬಂದರು. ಬಂದ ಕೂಡಲೇ ಆ ಎತ್ತನ್ನು ಯಾಕಪ್ಪ ತೊಂದರೆ ಕೊಡ್ತೀರಿ ಬಿಡ್ರಿ ಅಂದರು. ಅವರೇನು ಸ್ವಲ್ಪ ದೊಡ್ಡ ಬೇರೆ ಮಾತಾಡಿದ್ರು ಅವರು. ತಕ್ಷಣ ಸೊನ್ನೆ ಅಷ್ಟೇ ಈ ಬಾ ಅಂತ ಹೇಳಿದ್ರು. ಅವರೆಲ್ಲ ದಬ್ಬಿ ಹೊಡೆದವ್ರನ್ನ, ಕೊಂಬಿನಿಂದ ಚುಚ್ಚಿ ಅವ್ರನ್ನ ಮಧ್ವಾಚಾರ್ಯ ಜೊತೆ ಬಂದರು. ಸರಿ, ಅವತ್ತಿಂದ ಅವರು ಮಧ್ವಾಚಾರ್ಯ ಬರೆದ ಗ್ರಂಥಗಳೆಲ್ಲ ಹೊತ್ಕೊಂತಾ ಇತ್ತು. ಸರಿ, ಪಾಠ ಕೇಳಬೇಕಲ್ಲ. ಮಧ್ವಾಚಾರ್ಯ ಅಲ್ಲಿ ಎದುರು ಕೂತ್ಕೊಂಡಿದ್ದು ಇಲ್ಲಿ ಕೂತಿರ್ತಾ ಇತ್ತು, ಸುಮ್ಮನೆ ನೋಡ್ತಾ ಇರೋದು ಮಧ್ವಾಚಾರ್ಯ. ನೋಡಿ, ಟೀಕಾರಾಯರು ಯಾಕೆ ಮೊದಲೇ ಎತ್ತಿನ ವೇಷ ಹಾಕ್ಕೊಂಡ್ರು? ಅಪರೋಕ್ಷ ಜ್ಞಾನ ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ, ಗೊತ್ತೇ ಇದೆ. ಅದಕ್ಕೇನು ಮಾಡಿದ್ರು? ಮಧ್ವಾಚಾರ್ಯರ ಸರ್ವಮೂಲ ಪಾಠವನ್ನು ಕೇಳಬೇಕಾಗಿದ್ದರೆ ಕೋತಿ ವೇಷವೋ ಗಿಣಿ ವೇಷವೋ ಹಾಕ್ಕೊಂಡ್ರೆ ಸಾಕಾಗಲ್ಲ, ಚಂಚಲತೆ ಇದ್ದರೆ ಆ ಪ್ರಾಣಿಗಳಾಗೋದಿಲ್ಲ. ಅದಕ್ಕೆ ಎತ್ತು. ಎತ್ತು ಅಂದ್ರೆ ಏನು? ಹೋಗ್ತಾ ಇದ್ರೆ ಹೋಗ್ತಾನೆ ಇರುತ್ತೆ, ನಿಂತಿದ್ದು ಹಂಗೇ ನಿಂತಿರುತ್ತೆ, ಒಂದು ಮೈ ಕೂಡ ಅಲಾಡಲ್ಲ, ಕೂತಿದ್ರೆ ಕೂತೇ ಇರುತ್ತೆ, ಅಂತಹ ಒಂದು ಗಂಭೀರ. ಅದಕ್ಕೋಸ್ಕರ ಮಧ್ವಾಚಾರ ಶಾಸ್ತ್ರ ಕೇಳಬೇಕಾದ್ರೆ ಚಲನೆ ಇರಬಾರದು, ಅದಕ್ಕೆ ಎತ್ತಿನ ವೇಷ ಹಾಕೋರು. ಅದಲ್ಲದೆ ಇಂದ್ರದೇವರೊಂದು ಧರ್ಮವನ್ನು ಪಾಲನೆ ಮಾಡೋರು, ಅದಕ್ಕೋಸ್ಕರ ಈ ಧರ್ಮದ ವೇಷವನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಮಧ್ವಾಚಾರ ಗ್ರಂಥವನ್ನು ಏನು ಮಾಡೋರು, ಎಲ್ಲ ಶಿಷ್ಯರೆಲ್ಲ ಇದ್ದರು, ಅವರೆಲ್ಲ ಕೇಳ್ತಾ, ನೀವಿಷ್ಟೊಂದು ಕಠಿಣವಾದತಕ್ಕಂಥ ಗ್ರಂಥ ನಮಗೆ ಇದನ್ನು ಜೀರ್ಣ ಮಾಡಕ್ಕೆ ಕಷ್ಟವಾಗ್ತಾ ಇದೆ, ಹೀಗಿರುವಾಗ ಇದಕ್ಕೆ ವ್ಯಾಖ್ಯಾನ ಯಾರು ಬರೀತಾರೆ ಅಂತ ಕೇಳಿದ್ರು. ಎತ್ತಿನ ತೋರಿಸಿದ್ರು. ಏಷಃ ಗೋರಾಟ್ ವ್ಯಾಖ್ಯಾ ಸ್ಥಿತಿ ಗೋರಾಟ್ ಅಂತ ಹೇಳಿದ್ರು. ಅದಕ್ಕೆ ಗೋ ಅಂತ ಹೇಳಿಲ್ಲ, ಇದು ಗೋರಾಟ್ ಅಂತ ಹೇಳಿದ್ರು. ಅಂದ್ರೆ ಏನು? ಗೋ ಅಂದ್ರೆ ಸ್ವರ್ಗ, ರಾಟ್ ಅಂದ್ರೆ ಏನು? ರಾಜ. ಸ್ವರ್ಗಕ್ಕೆ ರಾಜ ಇವನು, ಅವನು ಬರೀತಾನೆ ಅಂತ ಅರ್ಥ. ಅದು ಅರ್ಥ ಇರಲಿಲ್ಲ ಅವರಿಗೆ. ಏಷಃ ವ್ಯಾಖ್ಯಾ ಸ್ಥಿತಿ ಗೋರಾಟ್, ಗೋ ಅಂದ್ರೆ ಸ್ವರ್ಗ ಅಂತ ಹೇಳಿದ್ರು. ಗೋ ಶಬ್ದಕ್ಕೆ ಗೋ ಅಂದ್ರೆ ಭೂಮಿ, ಗೋ ಅಂದ್ರೆ ಸ್ವರ್ಗ, ಗೋ ಅಂದ್ರೆ ಬಾಣ, ಗೋ ಅಂದ್ರೆ ಕಿರಣ, ಗೋ ಅಂದ್ರೆ ಪಾತ್ರೆ, ಗೋ ಅಂದ್ರೆ ಬಾಣ, ಗೋ ಅಂದ್ರೆ ನೀರು. 10 ಅರ್ಥ ಇದೆ ಗೋ ಶಬ್ದಕ್ಕೆ. ಹಾಗಾಗಿ ಸ್ವರ್ಗಾಧಿಪತಿಯನ್ನು ಗೋಪತಿ ಅಂತ ಅವನಿಗೆ ಹೇಳ್ತಾರೋ. ಯಾರಿಗೆ ಇಂದ್ರದೇವನ ಗೋಪತಿ, ಸ್ವರ್ಗಾಧಿಪತಿ ಅಂತ ಅರ್ಥ ಗೋಪತಿಯಿಂದ. ಹೀಗಾಗಿ ಅಂತಹ ಒಂದು ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದರು. ತಕ್ಷಣ ಅವರಿಗೆ ಈ ಈ ಕಥೆ ನೀವು ಕೇಳಿದ್ದೀರಲ್ಲ ಮುಂದಿದ್ದು, ಅವರು ಶಾಪ ಕೊಟ್ಟರು ಅಂತ ಎಲ್ಲ ಕಡೆ ಹಾಗೆ ಇದೆ ನೋಡಿ, ಅದಕ್ಕೆ ಹೇಳ್ಕೊಂಡೆ ಇಲ್ಲಿ ಶಾಪ ಕೊಟ್ಟರು ಅಂತಿದೆ. ಅಲ್ಲ ವಿಷ ಹಾಕಿದ್ರು ಅಂತಿಲ್ಲ ಇಲ್ಲಿ, ಸರ್ಪದಷ್ಟ ಮರಿಯೇತ ಅಂತಿದೆ, ಸರ್ಪದಷ್ಟವಾಗಿದ್ದು ಸಾಯಿಲಿ ಅಂತ ಶಾಪ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಇಲ್ಲಿ ನಮ್ ಬೇಕಾಗಿದ್ದು ಜೈತೀರ್ಥರ ಸಾಕ್ಷಾತ್ ಶಿಷ್ಯರಾದಕ್ಕಂತಹ ವ್ಯಾಸತೀರ್ಥರು ಅಂತ ಅವರು ಬರೆದಿದ್ದು, ರಘುನಾಥ ತೀರ್ಥರು ಅಂತ ಬರೆದವರು, ರಘುದಾಂತ ತೀರ್ಥರು ಅಂತ ಬರೆದವರು, ಅವರು ಆ ಕಾಲದಲ್ಲಿ ಇದ್ದವರು. ಆದ್ದರಿಂದ ನಾವು ಅವ್ರು ಹೇಳಿ ತಗೋಬೇಕಷ್ಟೇ ಹೊರತಾಗಿ ಈ ಊಹಾಪೋಹಗಳು ಏನೋ ಬಂದ್ಬಿಡುತ್ತೆ ಅದೆಲ್ಲ ತಗೋಬಾರದು. ಹಾಗಾದ್ರೆ ಇಲ್ಲಿ ಹೇಳೋದೇನು, ಸರ್ಪದಷ್ಟೋ ಮ್ರಿಯೇತ ಸ್ಪಷ್ಟ ಹೇಳ್ತಾರೆ, ಸರ್ಪ ಎಂಬತಕ್ಕಂತಹದ್ದು ಕಚ್ಚಿ ಅದು ಸಾಯಿಲಿ ಅಂತ ಶಾಪ ಕೊಟ್ಟಂತ. ತಕ್ಷಣ ಸರ್ಪ ಬಂತು, ಅದನ್ನು ಕಚ್ಚಿತು, ಕಚ್ಚಿ ಸಾಯಿ. ಇಲ್ಲಿ ನಾವು ಇದನ್ನು ಈ ವಿಚಾರ ಸರಿಗೆ ಅರ್ಥ ಮಾಡ್ಕೋಬೇಕು. ನಾವು ಮಧ್ವಾಚಾರ್ಯ ಶಿಷ್ಯರು ಅಂತ ಹೇಳ್ತಾ ಇದ್ದೀರಿ, ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಈ ಗೋರಾಟದಲ್ಲ ಅದು ವ್ಯಾಖ್ಯಾನ ಮಾಡುತ್ತೆ ಅಂತ. ಇದು ಸತ್ತೋಗಲಿ ಅಂತ ಹೇಳಿದ್ರೆ ಇನ್ನು ಅಸೂಯ ಕಾಮಕ್ರೋಧಾದಿಗಳು ಮಧ್ವಾಚಾರ್ಯ ಜೊತೆ ಇರೋರ್ಗೂ ಇದೆ ಅಂದ್ರೆ ಇದು ನಮಗಿರೋದೇನು ವಿಶೇಷ ಅಂತ ಪ್ರಶ್ನೆ ಬರುವ. ಅದಕ್ಕೆ ಅರ್ಥ ಏನಂದ್ರೆ ಅವರು ಜ್ಞಾನಿಗಳು, ಮಧ್ವಾಚಾರ್ಯರು ಏನಾದರೂ ಅಕಸ್ಮಾತ್ ಇವರು ಶಾಪ ಕೊಟ್ಟಿಲ್ಲ ಅಂತಾದರೆ, ಆ ಸರ್ಪ ಬಂದು ಕಡಿಲಿಲ್ಲ ಅಂತಾದರೆ ಏನಾಗ್ತಾ ಇತ್ತು, ನಮಗೆ ದೋಷ ಸ್ತೋತ್ರ ಇಲ್ಲ ಅಂತ ಆಗ್ತಾ ಇತ್ತು. ನಾವು ಊಟ ಮಾಡುವಾಗ ವಿಷನೇ ತಿಂತಾ ಇರೋದು, ಈಗ ಆ ವಿಷ ಪರಿಹಾರ ಯಾವ್ದರಿಂದ ಆಗೋದು, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನ ಅದರಿಂದ ಆಗ್ತಾ ಇರೋದು. ಅದಕ್ಕೆ ದೋಷ ಸ್ತೋತ್ರ ಹೇಳಿದರು. ದೋಷ ಸ್ತೋತ್ರ ಏನು ಮಾಡಿದ್ರು, ಅದಕ್ಕೆ ವಂದ ಅಂತ ಹೇಳ್ತಾರೆ. ದೋಷ ಸ್ತೋತ್ರ ಹೇಳಿದ್ರೇನು, ವಂದ ಮೊದಲನೇ ಅಕ್ಷರ ಯಾವುದು, ಓಂ. ಓಂ ಅಂದ್ರೆ ಅಮೃತ ಬೀಜ, ಅದನ್ನು ಕಡೆಯಲ್ಲಿ ಯಾವುದು, ಆನಂದ ತೀರ್ಥ ಪರಾನಂದ ವರದ ಓಂ ದ ಅಂದ್ರೆ ಏನು, ಮೊದಲನೇ ಅಕ್ಷರ ಕಡೆಯ ಅಕ್ಷರ ತಗೊಂಡ್ರೆ ಅಮೃತವನ್ನು ಕೊಟ್ಟವರು ಅಂತ ಅರ್ಥ ಆಯ್ತು. ಇದು ತಕ್ಷಣ ಏನಾಯ್ತು, ದೋಷ ಕೊಟ್ಟು ಹೇಳಿಕೊಳ್ಳೆ ಬದುಕಬೇಕು ಆರಾಮ. ಸತ್ತಿದ್ರೆ ತಾನೇ ಬದುಕಲಿಕ್ಕೆ, ಯಾಕೆಂದ್ರೆ ಹಿಂದ ದೇವರು ಅಂತ ಹೇಳ್ತಾ ಇದ್ದು ಗೋರಾಟ ಅಂತ ಅವ್ರು ಹೇಳಿದ್ದಾರೆ. ಮಧ್ವಾಚಾರ ಮುಟ್ಟಿದ್ದಾರೆ, ಮಧ್ವಾಚಾರ ಬರೆದಿರುವ ಶಾಸ್ತ್ರವನ್ನು ನಾವು ಓದಿದರೆ ನಮ್ಮ ಮರಣ ಇಲ್ಲ ಅಂತ ಹೇಳಿದ ಮೇಲೆ ಇನ್ನು ಮಧ್ವಾಚಾರ ಮುಟ್ಟಿದ ಗ್ರಂಥಕ್ಕೆ ಏನು ಹೇಳಬೇಕು. ಅದಲ್ಲದೆ ಅವ್ರು ಕುಡಿಯೋದೇನು, ಅಮೃತವನ್ನು ಕುಡಿಯೋದು. ಅವರ ಗುರುಗಳು ಯಾರು, ಗರುಡ ಶೇಷ ರುದ್ರ, ಮೂರು ಜನಕ್ಕೂ ಸರ್ಪ ಎಂಬುದಕ್ಕಂಥದ್ದು ಏನು ಮಾಡೋದಿಲ್ಲ. ಅಂಥವರಿಗೆ ಸರ್ಪ ಬಂದು ಕಚ್ಚಿತು ಅಂದರೆ ಅದು ನಾವು ಹೇಳೋದಷ್ಟೆ. ಆ ಶಿಷ್ಯರು ಈ ರೀತಿ ಆಲೋಚನೆ ಮಾಡಿದರು, ಈಗ ಎತ್ತಿನ ವ್ಯಾಖ್ಯಾನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಶಾಪ ಕೊಡೋಣ, ಸರ್ಪ ಬಂದು ಕಚ್ಚಿಲಿ, ಹಾಗೇನಾಯಿತು, ದೋಷ ಸ್ತೋತ್ರ ಹೇಳಿ ಹೇಳ್ತಾರೆ. ಹೇಳಿದ ಕೂಡಲೇ ಹಾಗೇನಾಗುತ್ತೆ, ನಮ್ಮ ಜನರಿಗೆಲ್ಲ ದೋಷ ಸ್ತೋತ್ರ ಸಿಗತ್ತೆ ಅಂತ ಹೇಳಿ ಇದು ವಿಚಾರ. ಅಯ್ಯೋ ಅದಕ್ಕೋಸ್ಕರ ಅವರು ಶಾಪ ಕೊಟ್ಟರು, ಏನೇನೋ ಅರ್ಥ ಮಾಡ್ತಾರೆ. ಎಷ್ಟು ಎಷ್ಟಂಗ ಹೋಗುತ್ತೆ ಅಂದರೆ, ಯಾರು ನರಹರಿ ತೀರ್ಥರು ಮತ್ತು ಮಾಧವ ತೀರ್ಥರೇ ಅವರು ಶಾಪ ಕೊಟ್ಟಿದ್ದು, ಅದಕ್ಕೋಸ್ಕರವಾಗಿ ಅವರಿಬ್ಬರನ್ನ ಸ್ತೋತ್ರ ಮಾಡೇ ಇಲ್ಲ ಟೀಕಾರಾಯರು ಅಂತ ಬರೀ ಹೇಳಿದ್ದಾರೆ. ಅವರು ಮಾಡಿದ್ದಂತೆ, ಅವರು ಶಾಪ ಕೊಟ್ಟಿದ್ದಂತೆ, ಅದಕ್ಕೋಸ್ಕರವಾಗಿ ಅವರಿಬ್ಬರನ್ನು ಟೀಕಾರ ಸ್ತೋತ್ರ ಮಾಡಿಲ್ಲ ಅಂತ. ಪ್ರಾಚೀನ ಟೀಕಾಕಾರರು ಸ್ತೋತ್ರ ಮಾಡಿ ಸಂದರ್ಭ ಬಂದಿಲ್ಲ ಅಷ್ಟೇನೆ, ಏನು ಶ್ಲೋಕ ಮಾಡೇ ಮಾಡಬೇಕೇನು, ಮಾನಸಿಕ ಮಾಡೋ ಸಾಲದ. ಪದ್ಮನಾಭ ತೀರ್ಥರು ಪ್ರಾಚೀನ ಟೀಕಾಕಾರರು, ಅವ್ರು ಮಾಡಲೇಬೇಕಾಯ್ತು ಮಾಡಿದ್ರು. ಅಕ್ಷೋಭ ತೀರ್ಥರು ವಿದ್ಯೆ ಕೊಟ್ಟವರು, ಅವ್ರು ಮಾಡಲೇಬೇಕಾದಕ್ಕೋಸ್ಕರ ಮಾಡಿದ್ದಾರೆ. ಈ ಒಂದು ಅರ್ಥದಲ್ಲಿ ನಾವು ಅದನ್ನು ತಗೋಬೇಕು ಅಂತ. ಅವ್ರಿಗೇನು ಸರ್ಪ ಕಚ್ಚಿದ್ರೆ ಏನಾಗೋದು ಇಲ್ಲ, ಅಲ್ಲದೆ ಅವ್ರ ಗುರುಗಳು ಎಂಥವ್ರ ಗುರುಗಳೆಲ್ಲ ಅಂಥವ್ರು ರುದ್ರಾದಿಗಳು ಗರುಡ ಶೇಷ, ಸರ್ಪ ಅಂದ್ರೆ ಅವರಿಗೆ ಲೆಕ್ಕವೇ ಇಲ್ಲ ಅಂಥವ್ರು, ಅಂಥವ್ರ ಶಿಷ್ಯನಿಗೆ ಅವರೇನು ಮಾಡೋದಿಲ್ಲ ಎಂಬ ತಾತ್ಪರ್ಯ ತಗೋಬೇಕು. ಮಧ್ವಾಚಾರದಿಂದ ಅನುಗ್ರಹಿತರಾದವರಿಗೆ ಈ ಸರ್ಪವು ಏನು ಮಾಡೋದಿಲ್ಲ ಅಂತ ತಗೋಬೇಕು. ಹಾಗಾದರೆ ದ್ವಾಷ ಸ್ತೋತ್ರ ಬರಬೇಕಾಗಿತ್ತು, ದ್ವಾಷ ಸ್ತೋತ್ರಕ್ಕೋಸ್ಕರವಾಗಿ ಇಷ್ಟು ಮಾಡಿದ್ದವರು. ಇದು ಒಂದು ಒಂದು ಘಟ್ಟ ಆಯಿತು. ಹಾಗಾದರೆ ಹಿಂದ ದೇವರು ಮೊದಲು ಎತ್ತಾದರು, ಆಮೇಲೆ ಮಧ್ವಾಚಾರ್ಯ ಸಮಯದಲ್ಲಿ ಬಂದರು, ಮಧ್ವಾಚಾರ ಅನುಗ್ರಹೀತರಾದರು, ಆಮೇಲೆ ಈಗ ಪುಸ್ತಕ ಹೊತ್ಕೊಂಡ್ಬರಬೇಕು. ಈಗ ಮಧ್ವಾಚಾರ್ಯ ಏನಿದ್ದಾರೆ ಅವರು ಈ ಎತ್ತಿಗೆ ಆ ಪುಸ್ತಕಗಳನ್ನು ನೋಡಿ, ಎರಡು ರೀತಿ. ಒಂದು ಯೋಧತ್ತ ಪ್ರಥಮೋ ಗವಾಂ ಗುಣನಿಧಿ ಗೋವಿಂದ ಭಕ್ತೋ ಗುರೋಹ ಗೋಭಾರಾಂ ಹೃದಯ ಬಹಿಷ್ಠಚರಣ ಅಂತ ಹೇಳ್ತಾರೆ. ಎರಡು ಕಡೆ ಗೋಭಾರ, ಒಂದು ಗೋ ಅಂದರೆ ಶಾಸ್ತ್ರಗಳು, ಅದರ ಭಾರವನ್ನು ಬೆನ್ನಮೇಲೆ ಹೊತ್ಕೊಂಡಿದ್ದಾರೆ, ಇನ್ನೊಂದು ಮನಸ್ಸಲ್ಲಿ ಹೊತ್ಕೊಂಡಿದ್ದಾರೆ. ಎರಡು ರೀತಿ ಹೊತ್ಕೊಂಡಿದ್ದಾರಂತೆ. ಹೊತ್ಕೊಂಡು ಬಂದರು ಯಾರಿವರು ಹಾಗಾದರೆ, ಅಲ್ಲಿ ನೋಡಿ ಅರ್ಜುನ ತಗೋಬೇಕಿನ್ನ, ಅರ್ಜುನ ಇದ್ದಲ್ಲ ಅವನು. ಅರ್ಜುನ ಹೇಗೆ, ಅಲ್ಲಿ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಕಡೆ ಜಯ ಅಂದಿದೆ, ಎಲ್ಲಿ ಹೋಗ್ತಾನೋ ಅಲ್ಲಿ ಜಯ. ಅವನ ಹೆಸರೇ ಜಯ ಅಂತ ಹೆಸರು. ಅವನ್ ಎಲ್ಲಿ ಹೋಗ್ತಾ ವಿಜಯ ಅಂತಾನೆ ಅವನ ಹೆಸರು. ಅವನು ಹೋಗ್ತಾನೆ ವಿಜಯ, ಎಲ್ಲಿ ಹೋದ್ರೆ ಅವನು ಜಯನೇ ಅವನಿಗೆ. ಅಂತಹ ವಿಜಯ ಇದ್ದಲ್ಲ. ಉತ್ತರ ಗೋಗಣ ಕಾಲದಲ್ಲಿ ಸುಮಾರು ಗೋಗಳಿತ್ತಲ್ಲ, ಒಂದು 60,000 ಗೋಗಳನ್ನ ಆ ಸುಶರ್ಮ ಎಂಬತಕ್ಕಂಥವನು ಅಲ್ಲ, ಸುಶರ್ಮ ಅವನು ಭೀಮಸೇನ, ಇದು 60,000 ಗೋಗಳನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ದ ದುರ್ಯೋಧನಾದಿಗಳು ಅವರೆಲ್ಲರನ್ನೂ ಕೂಡ ನಿಗ್ರಹ ಮಾಡಿ ಅವರೇ ಮಾಡಿದ್ರು, ಗೆದ್ದು ಅದನ್ನು ವಾಪಸ್ ತಗೊಂಡು ಅಲ್ಲಿ ಹ್ಯಾಕ್ ಓದಿದ್ರು, ಗಾಂಡೀವ ಧನಸ್ಸು ಧಾರ, ಗಾಂಡೀವ ಧನಸ್ಸು ಏನಿದೆ ಅದಕ್ಕೆ ಸೂತ್ರವನ್ನು ಸೇರಿಸಿ ಬಾಣವನ್ನು ತೆಗೆದುಕೊಂಡು ಬಿಟ್ಟು ಅವರೆಲ್ಲರನ್ನು ನಿಗ್ರಹ ಮಾಡಿದ್ರು. ಹಾಗೆ ಭೀಮಸೇನ ದೇವರ ಅನುಗ್ರಹ ಅವ್ರಿಗೆ ಇದ್ದೇ ಇತ್ತು. ಹಾಗೆ ಭೀಮಸೇನ ದೇವರು ಎಲ್ಲ ಕಡೆ ಹಾಗೇನೆ, ಮಹಾಭಾರತ ಯುದ್ಧದಲ್ಲೂ ಪೂರ್ತಿ ಹಾಗೇನೆ, ಕೃಷ್ಣ ಪರಮಾತ್ಮ ಮುಂದೆ ಕೂತಿದ್ದಾನೆ, ರಥದಲ್ಲಿ ಅರ್ಜುನ ಕೂತಿದ್ದಾನೆ, ಮೇಲೆ ಹನುಮಂತ ಕೂತಿದ್ದಾನೆ, ಗಾಂಡೀವ ಧನಸ್ಸಿದೆ, ಹಗ್ಗವನ್ನು ಕಟ್ಟಿದ್ದಾರೆ, ಬಾಣ ತೆಗೆದುಕೊಂಡು ಹೊರಟಿದ್ದಾರೆ ಗೆಲುವು ಬಂದು. ಅದೇ ರೀತಿ ಇಲ್ಲಿ ಕೊಟ್ಟಿಗಾರಾಯರು ಕೂಡ ಹಾಗೆ. ಹಾಗೆ ಇಲ್ಲಿ ಸೂತ್ರ ಅಂದರೆ ಬ್ರಹ್ಮಸೂತ್ರಗಳು. ಧನಸ್ಸು ಅಂತೇನಿದೆ ಅದು ಮಧ್ವಾಚಾರ ಭಾಷೆಗಳೆಲ್ಲ ಧನಸ್ಸು. ಆ ಧನಸ್ಸಿಗೆ ಈ ಬಾಣವನ್ನು ಹೂಡಿದರು, ಸೂತ್ರವನ್ನು ಸೇರಿಸಿದರು. ರಥ ಇದೆ, ಆ ರಥದ ಒಳಗೆ ಕೃಷ್ಣ ಪರಮಾತ್ಮ ಕೂತಿದ್ದಾನೆ, ವೇದಿವ್ಯಾಸ ದೇವರು ಆ ಗ್ರಂಥಗಳು ಎಂಬತಕ್ಕಂತಹ ರಥದಲ್ಲಿ ವೇದಿವ್ಯಾಸ ದೇವರು ಕೂತಿದ್ದಾರೆ. ಇಲ್ಲಿ ಅರ್ಜುನ ಕೂತಿದ್ದಾನೆ, ಅಲ್ಲಿ ಶತ್ರುಗಳು ಯಾರು 21 ಮತದವರು, ಅಷ್ಟುದನ್ನು ನಿಗ್ರಹ ಮಾಡಾಕಿದ್ದ. ಎಷ್ಟು ಮತ ಮಧ್ವಾಚಾರ್ಯ ಮಾಡಿರತಕ್ಕಂಥ 37 ಗ್ರಂಥಕ್ಕೂ ಕೂಡ ವ್ಯಾಖ್ಯಾನ ಬರೆದಿದ್ದರಿಂದ ಅವರಿಗೆ ಅಷ್ಟಕ್ಕೂ ಬರೆದಿಲ್ಲ, ಅವರು 18 ಬರೆದಿದ್ದಾರೆ. 3 ಗ್ರಂಥ ಸ್ವತಂತ್ರ, ಎಷ್ಟಾಯಿತು 21. ಅದಕ್ಕೆ ಅವರನ್ನು ನಾವು ಗಣಪತಿ ಸ್ತೋತ್ರ ಮಾಡ್ತಾ ಇರ್ತೀವಿ, ಏಕವಿಂಶತಿ ಕುಭಾಷ್ಯ ದೂಷಕಂ ಅಂತ ಹೇಳ್ತೀವಿ ಅದನ್ನು. ಇದು ಟೀಕಾರರು ಅನ್ವಯ ಆಗುತ್ತೆ. ಏಕವಿಂಶತಿ ಅಂದರೆ 21, ಕುಭಾಷ್ಯ ದೂಷಣೆ ಮಾಡಿದ್ದಾರೆ ಮತ್ತು ಟೀಕಾರಾಯರು ಅವರು ಮಾಡಿದ್ದಾರೆ. ಏಕವಿಂಶತಿ ಮೋದಕ ಪ್ರಿಯ ಅಂತ ಇನ್ನೊಂದು ಹೆಸರು ಇವರಿಗೆ, ಯಾರಿಗೆ? ಗಣಪತಿಗೆ. ಏಕವಿಂಶತಿ 21 ಮೋದಕಗಳು ಏನಿದೆ ಅದಕ್ಕೆ ಪ್ರಿಯ ಅಂತ. ಅದು ಇರಲಿ, ಅದು ಅರ್ಥ ಬೇರೆ, ಅದು ಟೀಕಾರಾಯರಿಗೆ ಇರೋದು ಆ ವಿಶೇಷಣ. ಏಕವಿಂಶತಿಯಿಂದ 21, ಮೋದ ಅಂದ್ರೆ ಏನು? ಮಧ್ವಾಚಾರ್ಯರು. ಅವರ ಕ ಅಂದ್ರೆ ಏನು? ತೀರ್ಥ. ತೀರ್ಥ ಅಂದ್ರೆ ಕ ಅಂದ್ರೆ ನೀರು, ನೀರು ಅಂದ್ರೆ ತೀರ್ಥ ಅಂದ್ರೆ ಏನು? ಏಕವಿಂಶತಿ, ಏಕವಿಂಶತಿ ಮೋದ ಕ ಪ್ರಿಯರು ಅಂತ ಅರ್ಥ. ಅಂದ್ರೆ ಏನು? 21 ಗ್ರಂಥಗಳನ್ನು ಬರೆದು ಅಥವಾ 21 ಗ್ರಂಥಗಳನ್ನು ನಾಶ ಮಾಡಿರುವ, ನಿಗ್ರಹ ಮಾಡಿರುವ ಮೋದ ಅಂದ್ರೆ ಯಾರು? ಮಧ್ವಾಚಾರ್ಯರು, ಮೋದ ತೀರ್ಥರು. ಕ ಅಂದ್ರೆ ತೀರ್ಥ, ಮೋದಕರಿ ಪ್ರಿಯ ಇವರು ಅಂತ ಅರ್ಥ. ಆದ್ರೆ ಏಕವಿಂಶ ಮೋದಕ ಪ್ರಿಯ ಅಂತ ಹೇಳಿದ್ರೆ ಏನು ಮೋದಕಕ್ಕೆ ಇಷ್ಟಪಟ್ಟಿದ್ದಾನೆ ಗಣಪತಿ ಅಂತ ಅರ್ಥ ಮಾಡ್ಕೋಬಾರ್ದು. ಇವನಿಗೂ ಇವರಿಗೆ ಮುಖ್ಯವಾಗಿ ಅನ್ಯ ಆಗಿರತಕ್ಕಂಥ ಅಂತಹ 37 ಗ್ರಂಥಗಳಲ್ಲಿ ಎಷ್ಟಕ್ಕೆ 18 ಮಧ್ವಾಚಾರ ಗ್ರಂಥ ಟೀಕೆ ಬರೆದಿದ್ದಾರೆ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಎರಡಕ್ಕೂ ಬರೆದಿದ್ದಾರೆ. ನ್ಯಾಯದೀಪಿಕ, ಪ್ರಮೇಯ ದೀಪಿಕ, ಋಗ್ಭಾಷ್ಯಕ್ಕೆ ಬರೆದಿದ್ದಾರೆ ನ್ಯಾಯದೀಪಿಕ ಅಂಥೇಳಿ, ಆಮೇಲೆ ಸಂಬಂಧ ದೀಪಿಕ ಅಂತ ಬರೆದಿದ್ದಾರೆ. ನ್ಯಾಯಸುಧ ಎಂಬತಕ್ಕಂಥ ಒಂದು ಗ್ರಂಥಕ್ಕೆ ಅಂದರೆ ಅನುವ್ಯಾಖ್ಯಾನ ಇದೆ, ಅದಕ್ಕೆ ನ್ಯಾಯಸುಧ ಎಂಬುದು ಟಿಪ್ಪಣಿ ಬರೆದಿರೋದು. ಇನ್ನು ದಶ ಪ್ರಕರಣಕ್ಕೂ ಬರೆದಿದ್ದಾರೆ, ಅಂದರೆ ವಿಷ್ಣು ತತ್ವನಿರ್ಣಯ, ಮಾಯಾವಾದ ಖಂಡನ, ಆಮೇಲೆ ತತ್ವೋದ್ಯೋತ, ಅಷ್ಟು 10 ಪ್ರಕರಣ ಗ್ರಂಥಕ್ಕೂ ವ್ಯಾಖ್ಯಾನ ಬರೆದಿದ್ದಾರೆ. 10 ಗ್ರಂಥ, 2 ಉಪನಿಷತ್ತು ಬರೆದಿದ್ದು, ಒಂದು ಷಟ್ಪ್ರಶ್ನ ಉಪನಿಷತ್ತು, ಒಂದು ಈಶಾವಾಸ ಉಪನಿಷತ್ತು, ಎರಡಕ್ಕೆ ವ್ಯಾಖ್ಯಾನ ಬರೆದು, ಒಟ್ಟು 12 ಆಯಿತು. ಋಗ್ಭಾಷ್ಯ ಒಂದು 13 ಆಯಿತು. ಕರ್ಮನಿರ್ಣಯ ಒಂದು 14 ಆಯಿತು. ಆಮೇಲೆ ನಾ ಇನ್ನು 3 ಗ್ರಂಥ ಎಂಬುದು ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಒಂದು ನ್ಯಾಯಸುಧ, ಇನ್ನೊಂದು ನ್ಯಾಯ ವಿವರಣೆ ಸಂಬಂಧ ದೀಪಿಕ ಇದು, ಅದು ನ್ಯಾಯ ವಿವರಣೆ ಸಂಬಂಧಪಟ್ಟದ್ದು. ಇನ್ನೊಂದು ಯಾವುದು? ಬ್ರಹ್ಮಸೂತ್ರ ಭಾಷೆ ಟೀಕೆ, ಅದು 3. ಈಗ ಒಟ್ಟು 18 ಗ್ರಂಥಗಳಾಯಿತು. 18 ಗ್ರಂಥ ಅಂತ ಹೇಳಿದ ಮೇಲೆ ಇನ್ನು 3 ಸ್ವತಂತ್ರ. ಯಾವುದದು? ಪ್ರಮಾಣ ಪದ್ಧತಿ, ವಾದಾವಲಿ, ಪದ್ಯಮಾಲ, ಪೂಜೆ ಮಾಡತಕ್ಕಂಥ ಕ್ರಮ. ಒಟ್ಟು 21 ಗ್ರಂಥಗಳು ಇವರು ಬರೆದಿದ್ದಾರೆ. 21 ಯಾಕೆ ಬರೆದ್ರು? ನನ್ನ ಗ್ರಂಥ 21 ಗ್ರಂಥ ನೀವು ಓದಿಬಿಟ್ರೆ 21 ಮತಗಳೇನಿದೆ ಅದಷ್ಟು ನಿಗ್ರಹ ಆಗಿರುತ್ತೆ. ಅವ್ರ ಗ್ರಂಥದಲ್ಲಿ ಹೇಳ್ತಾರೆ, ಸತ್ಯಪ್ರೀತಿ ಹೇಳ್ತಾರೆ, ಆಭಾಸತ್ವಮಿಯ ಯಥಾರ್ಕಿಕ ಮತಂ ಪ್ರಾಭಾಕರ ಪ್ರಕ್ರಿಯ ಶೋಭಾಂ ನೈವ ಭಭಾರ ದೂರ ನಿಹಿತಾ ವೈಭಾಷಿಕಾದ್ಯುಕ್ತಯ ಶ್ರೀಭಾರೇಣ ನತಾಶ್ಚ ಶಂಕರ ಮುಖಾ ಕ್ಷೋಭಾಕರೋ ಭಾಸ್ಕರ ಶ್ರೀಭಾಷ್ಯಂ ಜಯಯೋಗಿನಿ ಪ್ರವದತಿ ಸ್ವಾಭಾವಿಕೋದ್ಯನ್ಮತೌ. ಟೀಕಾರಾಯರನ್ನ ಪ್ರಶಂಸೆ ಮಾಡಲೇ ಇದ್ದವರೇ ಇಲ್ಲ, ಎಲ್ಲರೂ ಮಾಡಿದ್ದಾರೆ. ಸುಧಾ ಬಗ್ಗೆ ಹೇಳುವಾಗ ವಾದಿರಾಜ, ಸುಧಾಯಾಹ ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ. ಸುಧಾ ಎಂಬುದು ಸಂಪತ್ತು ಕೊಡುತ್ತೆ ಅಂತ ಹೇಳಲಿಕ್ಕೆ ನಾವೇ ಸಾಕ್ಷಿ. ಯಾರ್ಯಾರು ಸುಧಾ ಪಾಠ ಮಾಡ್ತಾರೆ ಅವರೆಲ್ಲರೂ ಸಾಕ್ಷಿ, ಅವರು ಮಾತ್ರವಲ್ಲ ಎಲ್ಲರೂ ಸಾಕ್ಷಿ. ಯಾಕೆಂದರೆ ಅವ್ರಿಗೆ ಸಂದರ್ಭ ಆಗಿತ್ತು, ಇದು ಮಾಡಬೇಕು ಯಾವುದು ಪರ್ಯಾಯ ಮಾಡಬೇಕು. ಅದೇ ಸಂದರ್ಭದಲ್ಲಿ ಒಬ್ಬ ಶಿಷ್ಯ ಬರ್ತಾ ಇದ್ದಾನೆ, ಸ್ವಾಮಿ ನಂಗೆ ಬೇರೆ ಸಮಯವೇ ಇಲ್ಲ, ನೀವು ಈಗಲೇ ಹೇಳಬೇಕು, ಬೇರೆ ಕಾಲ ಇಲ್ಲ ಅಂತ ಅವನ್ನ ಕೂತಿದ್ದ. ಸರಿ ಆಯಿತು, ಶುರು ಮಾಡಿದ್ರು. ಎರಡು ವರ್ಷ ಸುಧಾ, ಎರಡು ವರ್ಷ ಮುಗಿಯೋದ್ರೊಳಗೆ ಯಾರ್ಯಾರು ಎಲ್ಲೆಲ್ಲಿಂದಲೂ ಕೊಡಬಾರಲಿದ್ದ ತಂದಿಲ್ಲಿ ಸಂಪತ್ತು ಹಾಕ್ಬೇಕು. ಉಡುಪಿ ಕೃಷ್ಣನಿಗೆ ವೈಭವದಿಂದ ಅದು ಪರ್ಯಾಯವನ್ನು ಮುಗಿಸಿದ್ದ ಅಂತ ಹೇಳಿದ್ರೆ, ಸುಧಾ ಎಂಬತಕ್ಕಂಥ ಶೀಕರ ಎಂಬ ವಿಧ ನಾವೇ ಸಾಕ್ಷಿ ಅಂತ ಹೇಳಿದ್ದು ಆಗಲೇನು. ಆ ತಾಯಿಗೆ ಮಾಡಿಸ್ಕೊಡ್ತಕ್ಕಂಥ ಒಂದು ಪ್ರತಿಮೆ ಇದೆ, ವಾದರಾಜ ಮಾಡಿಕೊಟ್ಟಿರತಕ್ಕಂಥದ್ದು, ಆ ಪ್ರತಿಮೇಲೆ ಅದೇ ರೀತಿ ಇದೆ. ಅಂದ್ರೆ ಏನು, ಹಿಂಗೆ ತೋರ್ಸ್ತಾ ಇದ್ದಾರೆ ಅವರು, ಮಣಿ ಬೇರೆ ಇಟ್ಕೊಂಡಿದ್ದಾರೆ, ಹಿಂಗೆ ತೋರ್ಸ್ತಾ ಇದ್ದಾರೆ. ಅಂದರೆ ಇದನ್ನು ಆವೃತ್ತಿ ಮಾಡಿದಾಗ ಸಂಪತ್ತು ಆಗತ್ತೆ ಎಂಬ ವಿಚಾರದಲ್ಲಿ ನಮಗೆ ನಾವೇ ಸಾಕ್ಷಿ ಎಂಬ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ. ಇದು ಇವ್ರು ಹೇಳಿದ್ದು. ಇನ್ನು ಇವರಿದ್ದಾರಲ್ಲ ಯಾರು, ಯಶವಾ ಕಾಮಧೇನು ನಹ, ವಿಜೇಂದ್ರ ತೀರ್ಥರು, ಯಶವಾ ಕಾಮಧೇನು ನಹ, ಕಾಮಿದಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜೈಯೋಗೀಂದ್ರಂ ಕಾಮಬಾನ ಚಿದಂಸದ. ಕೂರ್ಮಶಾಸ್ತ್ರದಲ್ಲಿದೆ, ಶ್ರೀಮಧ್ವಃ ಕಲ್ಪವೃಕ್ಷಶ್ಚ ಜಯಾಚಾರ್ಯಸ್ತು ಧೇನವಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರೇ ಉದಾಹೃತಂ. ಮುನಿತ್ರಯರಲ್ಲಿ ಎರಡನೇವರೇ ಅಧಿಕಾರಿಯರು, ಆದರೆ ಮೂರು ಜನ ಮುನಿಗಳಲ್ಲಿ ಇವರು ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಇವರ ಸ್ಥಾನಮಾನ ಏನು ತಿಳ್ಕೋಬೇಕು. ಎಂಥ ಒಂದು ಅಪೂರ್ವವಾದ ಕೊಡುಗೆ ಕೊಟ್ಟಿದ್ದವರು ಎರಡನೇ ಭಾಗ ಸೇರ್ತಾರ ಅಂತ ಹೇಳಿದ ಮೇಲೆ, ಆ ಟೀಕಾರಾಯರ ಗ್ರಂಥಗಳು ನಮಗಿಲ್ಲ ಅಂದರೆ ನಾವೆಲ್ಲವೂ ಕೂಡ ಯಥಾಪ್ರಕಾರ ಮಧ್ವಾಚಾರ್ಯ ಭಾಷೆ ಅರ್ಥ ಆಗ್ತಾ ಇದ್ದಿಲ್ಲ. ಆ ಪದ್ಮನಾಭತೀರ್ಥರ ವ್ಯಾಖ್ಯಾನ ಏನಿದೆ ಅದು ನರಹರತೀರ್ಥ ವ್ಯಾಖ್ಯಾನ ಒಂದೊಂದಕ್ಕೆ ಅಲ್ಲಲಿಕ್ಕೆ ಇದ್ದರೂ ಕೂಡ ಅದು ನಮಗೆ ಅರ್ಥ ಆಗುವ ಭಾಷೆ ಅಲ್ಲ. ಅದು ಟೀಕಾರಾಯರು ಬಂದು ಗ್ರಂಥ ಎಷ್ಟು ದೊಡ್ಡದಾದರೂ ಪರವಾಗಿಲ್ಲ ಅಂತ ಹೇಳಿ ಪೂರ್ಣವಾಗಿ ಅವರು ನ್ಯಾಯಸುಧಾದ ಗ್ರಂಥಗಳನ್ನು ಬರೆದಿಟ್ಟಿದ್ದಾರೆ. ಅದಕ್ಕಾಗಿ ಆ ಟೀಕಾರಾಯರಿದ್ದಾರೆ. ತಪಸ್ಸು ನೋಡ್ತೀರಾ, ತಪಸ್ಸಲ್ಲಿ ಅತ್ಯಂತ ಶ್ರೇಷ್ಠರಾದವರು. ಇನ್ನು ಗ್ರಂಥಗಳು ನೋಡ್ತೀರಾ, ಈ ರೀತಿ ಪ್ರವಚನ ಪಾಠ ಪ್ರವಚನ ಅದು ನೋಡ್ತೀರಾ, ಅವರು ಶಿಷ್ಯರೇ ಸಾಕ್ಷಿ. ಎಂತೆಂಥ ಶಿಷ್ಯ ತಯಾರು ಮಾಡಿದ್ದಾರೆ ಗೊತ್ತಾಗುತ್ತೆ. ತಪಸ್ಸು ಎಷ್ಟು ತಪಸ್ಸು ಅಂತ ಹೇಳಿದ್ರೆ, ಒಬ್ಬ ಮುಸ್ಲಿಮ ಇದ್ದಾನಲ್ಲ ಅವನ ಎರಗುಳದಲ್ಲಿ ಒಂದು ದೊಡ್ಡ ಸರೋವರ ತಡಾಕ ತಯಾರು ಮಾಡಿದ್ದ. ಎಷ್ಟು ನೀರು ಇದ್ರೂ ಕೂಡ ನೀರು ಹೊಡೋಗ್ತಾ ಇತ್ತು, ನೀರು ನಿಂತ್ಕೊಂಡಾನೆ ಇದ್ದಿಲ್ಲ. ಹಾಗೆ ಈಗ ರಾಯರು ಬಂದು ಅವ್ರನ್ನ ಕೇಳ್ದ, ಸ್ವಾಮಿ ಅನುಗ್ರಹ ಮಾಡಿಯಿಂದ ಒಂದೇ ಒಂದು ಹಿಡಿ ಮಣ್ಣನ್ನು ಅಲ್ಲಿ ಹಾಕಿದ್ರಷ್ಟೇ. ಆಮೇಲೆ ನೀರು ಈಗಲೂ ಕೂಡ ನೀರಿದೆ ನೋಡಿ, ಎರಗುಳ ಇದರಲ್ಲಿ ಕೆರೆ ಈಗಲೂ ಕೂಡ ಆ ತಡಾಕದಲ್ಲಿ ನೀರಿದೆ. ಅಂದ ಅರ್ಥ ಏನದಕ್ಕೆ, ಒಂದು ಹಿಡಿ ಮಣ್ಣೇನಿದೆ ಅದು ಅಲ್ಲಿ ಹಾಕಿದ್ದಕ್ಕೇನೆ ಆ ನೀರು ಎಂಬತಕ್ಕಂಥದ್ದು ಹೋಗಲಿಲ್ಲ ಅಂದರೆ, ಆ ಟೀಕಾರಾಯರ ಪಾದ ಇದ್ದಿದ್ದಲ್ಲ, ಯಾರು ಧೂಳಿಯನ್ನು ಸೇವಿಸಿಂದು ಬರುತ್ತಲ್ಲ, ಅದು ಟೀಕಾರಾಯರು ಹಾಡು ಮಾಡಿದ್ದಾರಲ್ಲ, ಅವರ ಪಾದ ಧೂಳಿಯನ್ನು ಸ್ವೀಕಾರ ಮಾಡಿ ಇದು ಹೇಳ್ತಾ ಇದ್ದಾರೆ. ಆ ಪಾದ ಧೂಳಿಯನ್ನು ಯಾರು ಧಾರಣೆ ಮಾಡ್ತಾರಂಥವರಿಗೆ ಅವರ ತಲೆ ಎಂಬತಕ್ಕಂಥ ತಟಾಕ ಏನಿದೆ ಅಲ್ಲಿರತಕ್ಕಂಥ ಶಾಸ್ತ್ರ ಎಂಬ ನೀರು ಹೋಗೋದೇ ಇಲ್ಲ, ಅಲ್ಲೇ ಉಳಿಯುತ್ತೆ ಅಂತ ಅರ್ಥ. ಹಾಗೆ ನೀರು ಒಂದು ಶಾಸ್ತ್ರ ಅಂತ ಕರೀತಾರಲ್ಲ, ಅದಕ್ಕಾಗಿ ಅಲ್ಲಿ ಕೆರೆ ನಿಲ್ಲಿಸಿದ್ರು, ಇಲ್ಲಿ ತಲೆಯಲ್ಲಿ ಅದು ಹೋಗದಾಗ ನಿಲ್ಲಿಸ್ತಾರೆ. ಯಾಕೆಂದ್ರೆ ಎಲ್ಲ ಮರ್ತೋಗ್ತಾರೆ, ಹೇಳಿದ್ದೆಲ್ಲ ಮರ್ತೋಗ್ತಾರೆ. ಅದಕ್ಕೋಸ್ಕರ ಅದಕ್ಕೂ ಟೀಕಾರ ಅನುಗ್ರಹ ಬೇಕು. ಟೀಕಾರಾಯರ ಸೋಕಿದ ಮಾನವನಿಗೆ ಅಂತ ಬರುತ್ತಲ್ಲ, ಅದು ಆ ಧೂಳು ಇದ್ರೇನೆ ಇಂಥದ್ದು ಇದಾಗತ್ತೆ ಅಂತ ಹೇಳಿದ ಮೇಲೆ ಅವರ ಸಾಮರ್ಥ್ಯ ತಿಳ್ಕೋಬೇಕು. ಇದು ಇನ್ನೊಂದು ಕಡೆ ಹೋಗಿದ್ರು. ಈಗ ಅವರ ವ್ಯಾಖ್ಯಾನಗಳು ನಾವು ನೋಡ್ತಾ ಇದ್ವಿ ಅಂದ್ರೆ, ಗ್ರಂಥಗಳು ನೋಡ್ತಾ ಇದ್ವಿ ಅಂದ್ರೆ ಯಾವ ರೀತಿ ಅಂದ್ರೆ, ಆ ವಾಕ್ಯಗಳು ಹಾಗಾಗಿ ಇಟ್ಕೊಡ್ತಾರೆ. ಅಂದರೆ ಅವರು ಹೀಗೆ ಹೇಳಿದ್ರೆ ವ್ಯಾಖ್ಯಾನ ಮಾಡಿದ್ದಾರೆ, ಇವರು ಈ ರೀತಿ ಮಾಡಿದ್ದಾರೆ, ಅವರ ವಾಕ್ಯಗಳನ್ನು ನಾವು ಅದೇ ಮಾಡ್ಬೇಕು. ಪ್ರತಿಯೊಂದು ಸುಧಾಕರ ಹಂಗೆ ಇರೋದು, ಅವರ ಗ್ರಂಥದಲ್ಲಿ ಏನಿದೆಯೋ ಆ ವಾಕ್ಯವನ್ನು ಹಾಗೆ ಇಟ್ಟಿರ್ತಾರೆ. ಈಗ ಅಂದರೆ ತಾತ್ಪರ್ಯ ಏನು, ಹೀಗೆ ಕೇಳಬೇಕವರು, ನಿಮ್ಮ ಗ್ರಂಥಗಳನ್ನು ನಾವು ಖಂಡನೆ ಮಾಡಿ ಕೊಡ್ತೀವಿ, ಒಂದು ಸ್ವಲ್ಪ ಕೊಡಿ ಅಂತ ಕೇಳಬೇಕವ್ರು. ಯಾರಾದರೂ ಕೊಡ್ತಾರೆ ಖಂಡನೆ ಮಾಡಲಿಕ್ಕೆ ಅಂತ ವಿದ್ಯಾರಣ್ಯ ಹೋಗ್ಬಿಟ್ಟು, ನಿಮ್ಮ ಗ್ರಂಥ ಕೊಟ್ಟಿರಿ ಸ್ವಲ್ಪ ಖಂಡನೆ ಮಾಡಬೇಕಾಗಿದೆ, ಅದಕ್ಕೋಸ್ಕರವಾಗಿ ಕೊಡಿ ಅಂತ ಇಸ್ಕೊಂಡ್ರೆ ಅವ್ರು ಕೊಡ್ತಾರೆ, ಅವರು ಖಂಡನೆ ಮಾಡ್ತಾರೆ, ಖಂಡಿತ ಕೊಡಲ್ಲ. ಅದರ್ಥ ಏನು, ಹಾಗಲ್ಲ ಅದು, ಅವರಿಗೆ ಪಾದ ಹೇಳ್ಕೊಟ್ಟವರು ಯಾರು ಅಂದರೆ ಅಕ್ಷೋಭಿತೀರ್ಥರು, ಅವರು ಯಾರು ಶಿಷ್ಯರು, ಮಧ್ವಾಚಾರ್ಯ ಶಿಷ್ಯರು. ಮಧ್ವಾಚಾರ್ಯ ಎಂಥವರು, ಸರ್ವಜ್ಞರು ಅಂತ ಹೇಳಿದ್ರೆ ಏನು ಅರ್ಥ ಆಯ್ತು, ಅವರಿಗೆಲ್ಲರೂ ಯಾರ್ಯಾರು ಏನೇನು ಮಾಡ್ತಾರೆ ಎಲ್ಲ ಅವರು ಪ್ರಚೋದನೆ ಮಾಡೋದೇ ಇವರು ಮಧ್ವಾಚಾರ್ಯ. ಆದರೆ ಅವರ ಶಾಸ್ತ್ರಗಳೆಲ್ಲ ಗೊತ್ತು, ಅದೇ ರೀತಿ ಇವರು ಹೇಳ್ಕೊಟ್ರು ಅಕ್ಷೋಭ್ಯತೀರ್ಥರಿಗೆ, ಅಕ್ಷೋಭ್ಯತೀರ್ಥ ಅದೇ ರೀತಿ ಇವರು ಹೇಳ್ಕೊಟ್ರು. ಇದನ್ನು ಟೀಕಾರರು ಹೇಳಿದ್ದಾರೆ, ಅಕ್ಷೋಭ್ಯತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯಮೇ ಗಿಣಿ ಅಂತ ಪಾಠ ಹೇಳ್ಕೊಟ್ಟಿದ್ದಾರೆ ನನಗೆ ಅಂತ ಹೇಳ್ತಾರೆ. ಗಿಣಿ ಏನು ಮಾಡುತ್ತೆ, ರಾಮ ಅಂದರೆ ರಾಮ ಅಂತ ಹೇಳುತ್ತೆ, ಇನ್ನೇನು ಕೃಷ್ಣ ಅಂತ ಹೇಳಲ್ಲ, ಅದು ನೀವೇನು ಹೇಳ್ಕೊಡ್ತೀರೋ ಅದೇ ಹೇಳೋದು. ಆ ರೀತಿ ಅಂತಹ ಒಂದು ಗುರುಭಕ್ತಿ, ಹಾಗಿಲ್ಲ ಅಂದ್ರೆ ಅವರು ಅಲ್ಲಿದ್ದವರು, ಊರಾಚೆ ಕೋಟೆ ತಿದ್ದವರು, ಟೀಕಾರಾಯರು. ಇವರು ಅಕ್ಷೋಭಿಜಿತ್ರು ಅಲ್ಲಿ ಯಾರೋಳ ಗುಹೆ ಇದಿಲ್ಲ, ಗುಹೆ ಇದಲ್ಲ ಅಲ್ಲಿ ಈಗಿರೋ ಜಾಗ, ಅಲ್ಲಿದ್ದವರು. ಅದು ಯಾರಿಗೋ ಸ್ವಪ್ನದಲ್ಲಿ ಹೇಳಿಬಿಟ್ಟು ನನ್ನ ಗುರುಪದದಲ್ಲಿ ಸೇರಿಸು ಅಂತ ಹೇಳಿ ಅಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಅರ್ಥ ಏನು? ಗುರುಗಳು ಅಂದರೆ ಆ ರೀತಿ, ಅಂದರೆ ಗುರುಗಳ ಸಾಮೀಪ್ಯ ಎಂಬುದು ಬೇಕು. ನಮಗೆಲ್ಲ ಹಾಗೆಲ್ಲ ಗುರುಗಳ ಪಾದ ಎಲ್ಲ ಹೇಳ್ಕೊಂಡು ಒಂದು ಸ್ಥಿತಿ ಬಂದ ಕೂಡಲೇ ಗುರು ಮರ್ತೇ ಬಿಡ್ತೀವಿ ನಾವು. ಇವರು ಹಾಗಲ್ಲ, ಎಂಥ ಸಂದರ್ಭ ಬಂದರೂ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಗುತಿ ಅಂತ ಹೇಳುವಂತೆ ಆ ಗುರುಗಳಿಗೆ ಎಷ್ಟು ಭಕ್ತಿ ಎಂಬುದನ್ನು ಅವರು ಪಕ್ಕದಲ್ಲೇ ಇದ್ದುಕೊಂಡು ಈಗಲೂ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಆದರ್ಶ, ಒಂದು ನಮ್ಮಂಥವರಿಗೆ ಆದರ್ಶ. ಗುರುಗಳನ್ನು ಯಾವ ಸಂದರ್ಭ ಬಂದರೂ ಬಿಡಬಾರದು ಎಂಬುದೇ ಒಂದು ಆದರ್ಶ. ಹೀಗಾಗಿ ಅಲ್ಲಿ ಅರ್ಜುನಾಗಿದ್ದಾಗಲೂ ಜಯ, ಎಲ್ಲಿ ಹೋದರೂ ಜಯ. ಅಲ್ಲಿ ಶಸ್ತ್ರಗಳು, ಶಸ್ತ್ರಗಳಿಂದ ಜಯ. ಇಲ್ಲಿ ಶಾಸ್ತ್ರಗಳಿಂದ ಜಯ. ಶಸ್ತ್ರ ಶಾಸ್ತ್ರ ಎರಡೂ ಬರಬೇಕು. ಅದು ಹೇಗೆ ಬಂತು? ಮಧ್ವಾಚಾರ ಅನುಗ್ರಹದಿಂದ, ಭೀಮ ಅನುಗ್ರಹದಿಂದ. ರಾಮಾಯಣ ಕಾಲದಲ್ಲಿ ಬಂದರು ವಾಲಿಯಾಗಿ, ಹನುಮಂತನನ್ನು ಬಿಟ್ಟು ಹನುಮನನ್ನು ನಂಬದ ವಾಲಿಯು ಬಿದ್ದ. ಬಿದ್ದಕ್ಕೇನಾಯಿತು? ರಾಮಚಂದ್ರ ಮಾಡಿದ ಬಾಣವನ್ನು ಬಿಟ್ಟ. ಬಾಣ ಅಂದ್ರೆ ಏನು? ಪಂಚಬಾಣಸ್ತು ಮಾರುತಃ ವಾಯುದೇವರೇ, ಅದನ್ನು ಚುಚ್ಚಿದ್ದ. ಓ, ಗೊತ್ತಾಯಿತು ನನಗೆ ಈ ಅವಮಾನ ಆಗಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಒಂದೇ ಕಾರಣ, ಯಾವುದು ಅಂದರೆ ಹನುಮನಂತನು ಬಿಟ್ಟಿದ್ದು ಅಂತ. ಸರಿ, ಮುಂದೇನಾದರೂ ಭೀಮನ್ ತಮ್ಮನಾಗಿ ಹುಟ್ಟುಬಿಟ್ರು. ಮಧ್ವಾಚಾರ ಹುಟ್ಟಿದಾಗ ವಿಷ್ಣು ತೀರ್ಥರಾಗಿ ಅವತಾರ ಮಾಡಿದರು ಅವರೇ. ಮಧ್ವಾಚಾರ ಅವತಾರ ಮಾಡಿದಾಗ ಅರ್ಜುನನು ವಿಷ್ಣು ತೀರ್ಥ, ಬೇರೆ ಇಲ್ಲ. ಅದಕ್ಕೆ ಅವರು ಹೇಳಿರತಕ್ಕಂಥದ್ದು ಏನಿದೆ ಅದನ್ನು ಮುಂದೆ ಬಂದು ಪುನಃ ವಿಸ್ತಾರ ಮಾಡ್ತಾರೆ. ತಮ್ಮನ ಕೆಲಸ ಅದು. ಹಾಗೆ ಅಲ್ಲಿ ಭೀಮನ ತಮ್ಮನಾಗಿ ಅರ್ಜುನ, ಇಲ್ಲಿ ಮಧ್ವಾಚಾರ ತಮ್ಮನಾಗಿ ಅವರು ವಿಷ್ಣು ತೀರ್ಥರು ಹಾಗೆ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ಆ ವಿಷ್ಣು ತೀರ್ಥರ ಒಂದು ಗ್ರಂಥಗಳು ಕೂಡ ಅಷ್ಟೇನೆ, ಬೇಕಾಷ್ಟು ಗ್ರಂಥಗಳು ಅವರು ಬರೆದಿದ್ದಾರೆ. ಹಾಗೆ ಎಲ್ಲಿ ನೋಡಿದ್ರೂ ಕೂಡ ನಾವು ಅದೇ ರೀತಿ ಅರ್ಥ. ಯಾವುದು? ಶಸ್ತ್ರ ಶಾಸ್ತ್ರ. ಆಮೇಲೆ ಟೀಕರಾಯಿ ಹುಟ್ಟಬೇಕಲ್ಲ, ಅದು ಮಂಗಳವೇಡ ಮಾಂಡಲಿಕ ರಾಜ. ಅವನು ಯಾರು? ಅವನ ಹೆಸರು ನರಸಿಂಹ, ನರಸಿಂಹ ಅಂತ ಅವನ ಹೆಸರು. ಎಲ್ಲ ದೇಶಪಾಂಡೆ ಅಂತ ಹೇಳ್ತಾರೆ ಆ ವಂಶದವರು ಅವರು. ಅಂತಹ ಒಂದು ವ್ಯಕ್ತಿಗಳಿಗೆ ಈಗೆಲ್ಲರೂ ದೇಶಪಾಂಡೆ ಅಂತ ಹೇಳಿರ್ತಾರೆ. ಅದೆಲ್ಲ ವಸ್ತುತ ಅದು ದೊಡ್ಡ ಕುಲ ಅದು. ಅಲ್ಲಿ ಬಂದವರು ಎಲ್ಲ ಮಾಂಡಲಿಕ ರಾಜರು ಅವರಿಗೆ ಅಧೀನ ಅಂಥವರು. ಬೇಕಾದಷ್ಟು ಸೈನಿಕರೆಲ್ಲ ಇರತಕ್ಕಂಥವರು, ಸಂಪತ್ತು ಆಸ್ತಿ ಎಲ್ಲ ಇರುವವರು, ದೊಡ್ಡವರು. ಮಕ್ಕಳಿದ್ದಿಲ್ಲ. ರಾಮಚಂದ್ರದೇವರು ಸೇವೆಯನ್ನು ಮಾಡಿದರು. ಇವು ಟೀಕರಾಯರು ಅವತಾರ ಮಾಡ ಅವತಾರ ಮಾಡಿಕೊಳ್ಳಿ. ಅವರಿಗೆ ಬೇಕಾದ ವಿದ್ಯಾಭ್ಯಾಸ ಅದು ಎಲ್ಲ ಆಯಿತು, ಉಪನಯನ ಆಯಿತು, ವಿದ್ಯಾಭ್ಯಾಸ ಎಲ್ಲ ಆಯಿತು. ಯುವಕನಾಗಿದ್ದಾನೆ. ಎಷ್ಟು ವರ್ಷ ಅವರಿಗೆ? ಇನ್ನು 16-17 ವರ್ಷ ಅಷ್ಟೇ ಇದ್ದಿದ್ದೇ 43 ವರ್ಷ ಅವರು ಟೀಕರಾಯರು. ಇಡೀ ಜೀವನ 43 ವರ್ಷ. ಮಧ್ವಾಚಾರ್ಯ 79 ಆದರೆ ಇವರು ಅರ್ಧ 43 ವರ್ಷ. ಆ 43 ವರ್ಷದಲ್ಲಿ 23 ವರ್ಷ ಸನ್ಯಾಸ. ಸನ್ಯಾಸ ಅಂದ್ರೆ ಎಷ್ಟಾಯ್ತು? ಅಂದ್ರೆ ಎಷ್ಟೇ ವರ್ಷ ಸನ್ಯಾಸ ತಗೊಂಡಿರ್ಬೇಕಾಗದ ಅವರು? ಇದ್ದಿದ್ದೇ 43 ವರ್ಷ ಅಂತ ಹೇಳಿದ್ರೆ ಅದರಲ್ಲಿ 23 ವರ್ಷ ಅಂತ ಹೇಳಿದ್ರೆ ಇನ್ನೆಷ್ಟು? 20 ವರ್ಷ ಅವರಿಗೆ ಸರಿಯಾಗಿ. ಮದುವೆ ಬೇರೆ ಆಗಿದೆ, ಇಬ್ಬರು ಹೆಣ್ಣಂದ್ರೆ ಬೇರೆ ಇದ್ದಾರೆ. ಆಗ ಭೀಮಾ ನದಿ ಬಂದರು ನೋಡಿ. ಆ ನದಿ ಹೆಸರು ಭೀಮಾ ನದಿ. ಅಂದ್ರೆ ಭೀಮನನ್ನ ಬಿಡಲ್ಲ ಅವರು ಎಲ್ಲಿ ಹೋದರು. ಆ ನದಿ ಕೂಡ ಭೀಮಾನೆ. ಅಲ್ಲಿ ಬಂದು ಏನು ಮಾಡಿದ್ರು? ಹಾಗೆ ಬಂದರು. ಯಾರ ಬಗ್ಗೆ ಇಳಿದ್ಯಾರು ಕುಡಿತಾರೆ ಅಂದರು. ಒಂದು ಜಿಂಕೆ ಹಚ್ಚಿಸ್ಕೊಂಬಂದ್ರು ಅಂತ ಹೇಳ್ತಾ ಇದ್ರು. ಅಲ್ಲಿ ಜಿಂಕೆ ಹಚ್ಚಿಸ್ಕೊಂಬಂದ್ರು. ಆ ಸಿಗಲಿ ಎಲ್ಲ ಹೋಯ್ತು, ಬಾರಿಕೆ ಆಯಿತು, ಹೀಗೆ ಬಂದರು. ಇಳಿದು ಕುಡಿಯೋಷ್ಟು ಇದೇ ಪುರುಸತ್ತಿಲ್ಲ. ಹಾಗೆ ಬಾಯಿ ಹಾಕಿದ್ರು. ಅಶೋಕದಿಕ್ಕು ಇದಾಗಿತ್ತು, ಏನೋ ಸ್ವಪ್ನ ಆಗಿತ್ತು ಶಿಷ್ಯ ಬರ್ತಾನೆ ಅಂತ. ಯೋಧತ್ತ ಪ್ರದಮೋಘವಾಂ ಗುಣನಿಧಿ ಗೋವಿಂದ ಭಕ್ತೋಗರೋ ಗೋಪಾರಾಂ ಹೃದಯ ವೈಶ್ಯಚರಣೈ ಪ್ರೇಮ್ನಾ ಭವಿಷ್ಯದ್ವಿಧೇ ಟೀಕಾ ಅಸ್ಮದ್ವಚಸಾಂ ಉದೇಶ್ಯತಿ ವರಂ ಗೌ ಪ್ರೌಢಶಿಷ್ಯೇ ಶ್ರುತಿ ಚಿಂದ್ಯಾಶ್ರೀ ಜಯನಾಕಿರಾನ್ ಮಮದಯ ವಜ್ರೇಣ ಪಾಪಾಚಲಂ ಊಢಃ ಸತ್ತುರಗಂ ಪಿಪಾಸುಹು ಉದಕಂ ಗೌರ್ವತ್ ಪಿಬನ್ ಆಸ್ಯತಃ. ಬಾಯಿಂದಲೇ ಗೋವಿನಂತೆ ಕುಡಿದ್ರಂತೆ. ಶಿಷ್ಯಸ್ತೇ ಭವಿತ ಪುರ ಅರ್ಜುನ ಇವ ನೋಡಿ. ಅರ್ಜುನ ಇವ ಅಂತ ಹೇಳಿದ್ರಿಂದ ದ್ರೋಣಾಚಾರ್ಯ ಹಾಗೆ ಅರ್ಜುನ ಶಿಷ್ಯನಾದ ಹಾಗೆ ನಿಮಗೆ ಇವು ನಿಮ್ಗೆ ಅರ್ಜುನ ಇದಾಗ್ತಾರೆ ಶಿಷ್ಯ ಅಂತ ಹೇಳಿ ಅವ್ರು ಹೇಳಿದ್ರು. ಅದಕ್ಕೆ ಅವ್ರು ಕಾಯ್ತಾ ಇದ್ರು ಅಲ್ಲೇ ಬಂದು ಭೀಮಾ ನದಿ ಇತ್ತು. ಇವನು ಹೇಳಿದ್ಕೊಳ್ಳೆ ಕಿಂ ಪಶು ಪೂರ್ವದೇಹಿ ಅಂತ ಕೇಳಿದ್ರು. ತಕ್ಷಣ ಹಿಂದೆ ಜ್ಞಾನ ಬಂತವ್ರು, ಪಶುದೆಲ್ಲ ಜ್ಞಾನ ಬಂತು. ಅಲ್ಲಿ ಹನುಮಂತ ದೇವರು ಏನು ಮಾಡಿದ್ರು? ಕಿಂ ಪಶು ಪೂರ್ವದೇಹಿ ಅಂದರು. ಏನು ಪಶುನ ಕೆಲಸ ಮಾಡ್ತಾ ಇದೆಯಲ್ಲ, ಅದು ಶಾಪ ಅವರಿಗೆ. ಶಾಪ ಅಂದರೆ ಏನು? ದೊಡ್ಡವರು ಶಾಪ ಕೊಡಬೇಕಾಗಿಲ್ಲ, ದೊಡ್ಡವರನ್ನು ಸಂತೋಷ ಪಡಿಸಿದ್ವಿ ಅಂತ ಹೇಳಿದ್ರೆ ನಾವು ವರ ಕೊಡೋನು ಕೇಳಬೇಕಾಗಿಲ್ಲ. ದೊಡ್ಡವರಿಗೆ ದುಃಖ ಪಡಿಸಿದೀವಿ ಅಂದರೆ ಶಾಪ ಕೊಡು ಅಂತ ಕೇಳಬೇಕಾಗಿಲ್ಲ, ಅದಷ್ಟದೇ ಬರ್ಬಿಡುತ್ತೆ. ಹಾಗಾಗಿ ಇವರಿಗೆ ಶಾಪ ಕೊಡಬೇಕಾಗಿಲ್ಲ, ಏನು ಕೊಡಬೇಕಾಗಿಲ್ಲ. ಅವರೇ ಮಾಡಿದ್ರು, ಹನುಮಂತ ದೇವರು ಸುಮ್ಮನೆ ಭೇದ ಮಾಡಿಕೊಂಡ್ರಷ್ಟೇ, ಪುನಃ ಪಶುವಾಗಿ ಹುಟ್ಟಬೇಕಾಯಿತು. ಅದೆಲ್ಲ ಒಂದು ಕಾರಣ ಇರುತ್ತೆ, ನಿಮಿತ್ತ ಕಾರಣ ಒಂದಿರುತ್ತೆ, ಆ ಪ್ರಕಾರ ನಡೀತಾ ಇರುತ್ತೆ ಅಷ್ಟೇ. ಹಾಗಾಗಿ ಇಂತಹ ಇಂದ್ರದೇವರಂತಹ ವ್ಯಕ್ತಿಗೆ ಅವರು ಆ ರೀತಿ ಹೇಳಿಕ್ಕಾದ್ರೆ ಏನು ಕಾರಣ? ಅದಕ್ಕೆ 13 ವರ್ಷ ಕಷ್ಟಪಟ್ಟರವರು ಕಾಡಿನಲ್ಲಿ. ಪುನಃ ದ್ರೌಪದಿ ದೇವಿಯಲ್ಲಿ ಪೂಜೆ ಮಾಡಿದ್ದು, ಇವನು ಪೂಜೆ ಮಾಡಿದ ಭಕ್ತಿಯಿಂದ ಆಮೇಲೆ ಅನುಗ್ರಹ ಉಂಟಾಯ್ತು, ಆಮೇಲೆ ರಾಜ್ಯಭಾರ ಎಲ್ಲ ಸಿಕ್ತವಳು. ಅದಕ್ಕೆ ದೊಡ್ಡ ಹನುಮಂತ ದೇವರು ಮರೆತಿದ್ದಕ್ಕೆ ದೊಡ್ಡ ಒಂದು ಮಹಾಭಾರತ ಯುದ್ಧವೇ ಆಗೋಯ್ತು ಅವರು ರಾಜ್ಯಕೋಶ ಹಿಂದೆ ಇಂಥದ್ದು. ಹೀಗಾಗಿ ಅಂತಹ ಅಧಿಕಾರ ಏನಿದ್ದಾರೆ ಅವರು ಹೇಳಿದ ಸ್ವಾಮಿ ನಮ್ಮ ಸನ್ಯಾಸ ಕೊಡಿ ಹಿಂಗೆ ಕೇಳ್ತಾರೆ. ಭೀಮಾ ನದಿಯಲ್ಲಿ ನೀರು ಕುಡಿದು ಅಂದರೆ ಭೀಮಶಾಸ್ತ್ರಗಳಲ್ಲಿ ನೀರು ಕುಡಿದು ಅಂತ ಅರ್ಥ. ಭೀಮಶಾಸ್ತ್ರಗಳಲ್ಲಿ ನೀರು ಕುಡಿದ್ರು ಅಂತ ನೋಡಿ ಇವರು ಹೇಳ್ತಾರೆ, ವಾದಿರಾಜ ಹೇಳ್ತಾರೆ. ಯಾವ ರೀತಿ ಟೀಕೆಯವರು ಅಂದರೆ, ಮಾಧ್ವಗ್ರಂಥಾನ್ ಸ್ವಬಂಧೂನಿವ ಸರ್ವಹೃದ ಆಲಿಂಗ ವಿಜ್ಞಾತ ಭಾವ. ಮಧ್ವಾಚಾರ ಗ್ರಂಥಗಳು ಏನಿದೆ ಅದೆಲ್ಲವೂ ಕೂಡ ವರ್ರಂತೆ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಮಾಡ್ತಾನೆ, ಅವನಿಗೆ 5-6 ಜನ ಹೆಣ್ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳ, ಅಥವಾ 10 ಜನ ಆಗ್ತಾ ಇದ್ರು, 10 ಜನ ಹೆಣ್ಮಕ್ಕಳಿದ್ದಾರೆ. 10 ಜನ ಹೆಣ್ಮಕ್ಳಿಗೆ ಏನು ಮಾಡಿದ್ರು, ಯಾರು ಗೊತ್ತಾಯಿತು ಒಳ್ಳೊಳ್ಳೆಯವರು 10 ಜನ ಹೆಣ್ಮಕ್ಳಿದ್ದಾರೆ ಅಂತ ಆ ವ್ಯಕ್ತಿಗೆ ಏನು ಗೊತ್ತಾಯಿತು. ಅದಕ್ಕೆ ಅವನೇ ಮಾಡ್ತಾನೆ, ಆ 10 ಜನ ಅವನಿಗೆ 10 ಜನ ಗಂಡ್ಮಕ್ಳಿದ್ರು, ಅವ್ರು ಕರ್ಕೊಂಬಂದ. ಆ ಮಾತುಗಳು ಆಡುವಾಗ ವಿಜ್ಞಾತ ಭಾವ ಗೊತ್ತಾಯಿತು, ಯಾತಕ್ಕೋಸ್ಕರ ಇವ್ರು ಬಂದಿದ್ದಾರೆ ಅಂತ ಆ ವ್ಯಕ್ತಿ ಗೊತ್ತ. 10 ಜನ ಹೆಣ್ಮಕ್ಳು 10 ಜನಲ್ಲ, ಅವನು ಗೊತ್ತಾಯಿತು. ಅವರು ಅಲಂಕಾರ ಮಾಡ್ದ ಇವರಿಗೆ, ಅವರನ್ನು ಬರಮಾಡ್ಕೊಂಡ. ಈ ಹೆಣ್ಮಕ್ಳಿದ್ದಾರಲ್ಲ ಅವರಿಗೆಲ್ಲ ಅಲಂಕಾರ ಮಾಡ್ದ, ಸಾಲಂಕೃತ ಕನ್ಯಾದಾನ ಮಾಡಬೇಕಲ್ಲ, ಅಲಂಕಾರ ಮಾಡ್ದ, ಮಾಡಿ ಒಳ್ಳೆಯ ಮುಹೂರ್ತದಲ್ಲಿ ಮದುವೆ ಮಾಡಿದ್ದ. ಅವ್ರು ಯಾರ್ಯಾರು ಬೇರೆಯವರಿದ್ದಾರೆ ಅವರಿಗೆಲ್ಲ ಅವರನ್ನು ದಾಸಿಯರನ್ನಾಗಿ ಮಾಡಿದಂತೆ, ದಾಸಿಯರು ಅವ್ರು ಮಾಡ್ದ. ಪ್ರೌಢ ವೃತ್ತಿ ಇಷ್ಟ ವೃತ್ತಿ, ದೊಡ್ಡ ಒಂದು ಕೆಲಸ ಬೇರೆ ಕೊಟ್ಟ. ಅವರಿಬ್ಬರು ಕೂಡ ಒಳ್ಳೆ ಸಂತೋಷವಾಗಿರುವಾಗ ನೋಡಿ ಸಂತೋಷಪಟ್ಟ. ಇದೇ ರೀತಿ ಟೀಕಾರ ಮಾಡಿದ್ರು ಅಂತ ವಾದರಾದರೂ ಹೇಳ್ತಾರೆ. ಮಧ್ವಾಚಾರ ಗ್ರಂಥರು ದಶ ಅಂದರೆ ದಶ ಪ್ರಕರಣ ಅಂತ ಒಳ್ಳೆ 10 ಜನ ವರರು, ಎಂಥ ಶ್ರೇಷ್ಠ ಗ್ರಂಥರು ಇವು. 10 ಜನ ಕನ್ಯಾಮಿ ಟೀಕಾ, ಅವರು ಗ್ರಂಥ ಪುಲ್ಲಿಂಗ, ಇವರು ಟೀಕಾ ಸ್ತ್ರೀಲಿಂಗ, ಇವರು ಹೆಣ್ಣು ಅವ್ರ ಗಂಡು ಇದ್ದಾರೆ. ಅವ್ರು ಬಂದು ಕೂಡಲೇ ವಿಚಾರ ಮಾಡಿದ್ರು, ಆ ಮಧ್ವಾಚಾರರ ಗ್ರಂಥಗಳು ವಿಚಾರ ಮಾಡಿದ್ರು, ಏನು ಅಭಿಪ್ರಾಯ ಅಂತ ತಿಳ್ಕೊಂಡ್ರು. ಏನು ಅಭಿಪ್ರಾಯ, ಮದುವೆ ಮಾಡ್ಕೊಂಡು ಬಂದಿದ್ದೇವೆ ಅಂತ, ನಾವು ಟೀಕೆ ಬರಿಬೇಕು ಅಂತ ತಿಳ್ಕೊಂಡ್ರು. ಅಲಂಕಾರಗಳು ಮಾಡಿದ್ರು, ಅಲಂಕಾರ ಅದೆಲ್ಲ ಇದೆಲ್ಲ ಬೇಕಾದಷ್ಟು ಗುಣಗಳು, ಮಾಧುರ್ಯ ಇದೆಲ್ಲ ಗುಣಗಳಿದೆ, ಆ ಗುಣಗಳೆಲ್ಲ ಅಲಂಕಾರ ಮಾಡಿದ್ರು. ಯಾವುದು ಆ ಟೀಕೆಗೆ ಮಾಡಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿದ್ರು ಅದಕ್ಕೆ, ಅಂದರೆ ಹೊಂದಿಸಿದರು. ಅನಂತರ ಬೇರೆ ಯಾರ್ಯಾರು ಮತದವರಿದ್ದಾರೆ 21 ಮರ ಅವರೆಲ್ಲ ದಾಸಿ ಮಾಡಿಬಿಟ್ರು ಅಂತ ಹೇಳಿ, ದಾಸಿ ಮಾಡಿದ್ರು, ಒಳ್ಳೆ ವೃತ್ತಿ ಕೊಟ್ಟರು, ಅವರಿಬ್ಬರು ಆನಂದವಾಗಿದ್ದಾರೆ, ಅದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ ಟೀಕಾರ. ಎಂಥ ದೃಷ್ಟ ಅಂತ ಕೊಡ್ತು, ಮದುವೆ ಮಾಡಿದಂಥ ಮಧ್ವಾಚಾರ ಗ್ರಂಥಗಳು ಎಂಬತಕ್ಕಂಥ ಪುರುಷರಿಗೆ ಗಂಡಸರಿಗೆ ಟೀಕಾರರು ಎಂಬತಕ್ಕಂಥವ್ರು ಏನಿದ್ದಾರೆ, ಅವರು ತಮ್ಮ ಈ 18 ಸ್ತ್ರೀಯರನ್ನು ಕೊಟ್ಟು ಮದುವೆ ಮಾಡಿದರು ಅಂತ ಆ ರೀತಿ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಟೀಕಾರರಿದ್ದಾರೆ ಅವರ ಇದು ಹೇಳ್ತಾರೆ. ವಿದ್ಯಾ ಇನ್ನೊಂದು ಅವರ ಗ್ರಂಥಗಳ ವೈಶಿಷ್ಟ್ಯ ಎಷ್ಟು ಅಂದರೆ, ವಾದಗಳು ಬೇರೆ ಮಾಡಿದ್ದಾರೆ. ಅದು ಹೆಸರೇ ವಾದಾವಲಿ ಅಂತಿದೆ ಅವ್ರ ಗ್ರಂಥ. ವಾದಾವಲಿ ಅಂದರೆ ದಾವಾವಲಿ ಅಂತ, ದಾವ ಅಂದರೆ ಕಾಡ್ಗಿಚ್ಚು, 21 ಮತಕ್ಕೆ ದಾವಾವಲಿ ಇದ್ದಾಗೆ ಅದು ಅಂತ ಅರ್ಥ. ದಾವ ಆವಲಿ ಇದ್ದಾಗೆ, ಹೆಸರು ಮಾತ್ರ ವಾದಾವಲಿ ಅಷ್ಟೇ. ಹಾಗಿದೆ ವಿದ್ಯಾರಣ್ಯ ವಿದ್ಯಾರಣ್ಯರು ಇದ್ರು ಆಗಲೇ ಅವರು ವಾಕ್ಯಾರ್ಥಕ್ಕೆ ಬಂದರು. ಗುಹೆಯಲ್ಲಿ ವ್ಯಾಖ್ಯಾನ ಬರೀಲಿ ಕೂತ್ಕೊಂಡು ಬಂದಿದ್ದೆ ಅವರು. ಗುಹೆಯಲ್ಲಿ ಕೂತಾಗ ಅವರಿಗೆ ಸರಸ್ವತಿ ದೇವಿ ಸ್ತೋತ್ರ ಮಾಡಿದರು, ದುರ್ಗಾದೇವಿ ಸ್ತೋತ್ರ ಮಾಡಿದ್ರು, ಒಂದು ಘಂಟೆಯನ್ನು ಕೊಟ್ಟರು ಅವರು. ಆ ಘಂಟೆ ಅಂದರೆ ಏನೋ, ಸರಸ್ವತಿ ದೇವಿ ಆ ಘಂಟೆಯಲ್ಲಿ ಇರೋದು, ಆ ಶಬ್ದ ಅಂದರೆ ಅವಳೇ ತಾನೆ. ಇವರು ಶಬ್ದ ಬರೀತಾ ಇದ್ದಾರೆ, ತಪ್ಪಾಗಬಾರದು. ತಪಸ್ಸು ಮಾಡಿದ್ದ ದುರ್ಗಾದೇವಿಯನ್ನು, ನನ್ನ ಮಾತುಗಳು ಯಾವುದು ತಪ್ಪು ಬರದಂತೆ ಅನುಗ್ರಹ ಮಾಡುವಂತ ಟೀಕಾರಾಯರೇ ಕೇಳ್ಕೊಂಡಿದ್ದ ನೋಡ್ರಿ. ಅದಕ್ಕಾಗಿ ಘಂಟೆ ಕೊಟ್ಲು ಅವರು, ಇನ್ನೊಂದು ಅಡಿಕೆ ಕೊಟ್ಲು. ಅಡಿಕೆ ಅದಕ್ಕೆ ಅಂದರೆ ಅಕಸ್ಮಾತ್ ಇಲ್ಲಿ ತಾಳಪತ್ರ ಬರೆಯುವಾಗ ಒಂದು ಸ್ವಲ್ಪ ಇಂಕು ಜಾಸ್ತಿ ಬಿತ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ, ಇನ್ನೊಂದು ಬೇರೆ ಅಕ್ಷರ ಬಂದ್ಬಿಡುತ್ತೆ. ಈಗ ಪಾ ಇದ್ದಾಗ ಒಂದು ಗೆರೆ ಬಿತ್ತು ಅಂದರೆ ಶಾ ಆಗಿರುತ್ತೆ, ಅಪ್ಪ ಅರ್ಥ ಬರುತ್ತೆ. ಅದಕ್ಕೆ ಅಳಿಸ್ಲಿಕ್ಕೆ ಅದು ಅದಿಟ್ಟಿದ್ದ ಅಂದರೆ ಹನುಮಂತ ಭೀಮಸೇನ ದೇವರಿದ್ದಾರೆ ಅವರು ಅಡಿಕೆಯಲ್ಲಿ ಇದ್ದಿದ್ದು, ಆ ಘಂಟೆಯಲ್ಲಿ ಸರಸ್ವತಿ ದೇವಿ ಇದ್ದಿದ್ದು, ಅವರ ಸಮ್ಮುಖದಲ್ಲಿ ಬರೆದಿದ್ದು ಎಂಥ ಗ್ರಂಥ ನೋಡಿದ್ದು. ಯಾಕೆ ಟೀಕಾರಾಯರ ಗ್ರಂಥಗಳು ಅಂದರೆ ಏನು ಬೇರೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ಗ್ರಂಥಗಳದು. ಎಷ್ಟು ಜನ್ಮ ಎತ್ತು ಬಂದರೂ ಕೂಡ ಆ ಟೀಕಾರಾಯ ಗ್ರಂಥವನ್ನು ಯಾರು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಒಂದು ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಅಲ್ಲಿ ಅವರು ಹೊರಗಡೆ ಇದ್ದರು, ಅಲ್ಲಿ ಬರೀತಾ ಇದ್ರು. ಎರಡು ರೀತಿ ಹೇಳ್ತಾರೆ, ಎರಡು ರೀತಿ ಇದೆ ಇಲ್ಲಿ. ಅಂತಹ ಕಹ ಅಂತ ಕೇಳಿದಂತೆ ವಿದ್ಯಾರಣ್ಯರು, ಒಳಗಡೆ ಯಾರಿದ್ದಾರೆ ಅದು ಅಂತ. ಯಾಕೆಂದ್ರೆ ಅಕ್ಷೋಭಿತೀತರಿದ್ದಾರಲ್ಲ, ಅವರಿಂದ ಸೋತೋಗಿದ್ದು ಈಗಾಗಲೇ. ಅಸಿನಾ ತತ್ವಮಸಿನಾ ಪರಜೀವ ಪ್ರಭೇದಿನ, ಅಲ್ಲಿ ವಾಕ್ಯಾರ್ಥ ಆಯಿತು, ಅಲ್ಲಿ ಏನಾಗಲಿಲ್ಲ ಅವರಿಗೆ. ಆದರೆ ಸಹೃದಯಿಗಳು ಅವರು ಕೂಡ ಸುಮ್ಮನೆ ಹೇಳಬಾರ್ದು. 1858 ಇದ್ರು ಅಂತ ಅವರು ಹೇಳ್ತಾರೆ. ಅಂತ ಅವರಿಬ್ಬರು ಇರೋ ಕಾಲದಲ್ಲಿ ಇದ್ದವರು, ಅದರಿಂದ ಅಸಂಭಾವಿತವಾದದ್ದೇನೆಲ್ಲ ಇದೆ. ಅಂತಹ ಕಹ ಅಂತ ಕೇಳಿದ್ರು, ಒಳಗಡೆ ಯಾರಿದ್ದಾರೆ ಅಂತ. ಅವ್ರು ಏನು ಚಿಕಾರ ಮಾತಾಡಬೇಕಾಗಿದ್ದು ಪರಮಾತ್ಮಂದೇ ಮಾತಾಡೋದು, ಬೇರೆ ಬೇರೆ ಮಾತಾಡೋದಿಲ್ಲ. ಅಂತಹ ಕಹ ಅಂದರೆ ಅಹಂ ಅಂದರು. ಅವನೇ ಅನ್ಕೊಂಡ್ರು ಹಂಗೆ ಕೇಳ್ತಾರೆ ಯಾರಾದರೂ, ಅಂತಹ ಕಹ ಅಂತ ಕೇಳ್ತಾರ, ಒಳಗಡೆ ಯಾರಿದ್ದಾರೆ ಅಂತ ಯಾರು ಕೇಳ್ತಾರೆ. ಅದಕ್ಕೆ ಅವರೇ ಹೇಳೋದು ಅಹಂ ಅಂದರು, ಒಳಗಡೆ ಯಾರು ನಿನ್ನೆ ಯಾರು ಒಳಗಡೆ ಇರೋದು ಅಂತ ಕೇಳಬೇಕು, ಹಾಗೆ ಕೇಳಬೇಕಾಗಿದ್ದು. ಹಾಗೆ ಅಂತ ಹೆಸರು ಹೇಳ್ತಾರೆ. ಅಂತಹ ಕಹ ಅಂದ್ರೆ ಹೇಳಬೇಕು, ಎಲ್ಲರ ಹೃದಯ ಗುಹಿದಿರತಕ್ಕಂಥವ್ನು ಯಾರು ಅಂತ ಕೇಳಿದೆ ನಾನು ಅಹಂ ಅಂದರೆ ಅಹೇಯತ್ವ ಅದು ಅಹಂ ನಾಮ ಪರಮಾತ್ಮನಿಗೆ ಹೇಳ್ತಾರೆ. ಅಹಂ ಅಂದರೆ ಪರಮಾತ್ಮನಿಗೆ ಹೇಳ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ ಕೋರ್ಭವಾನ್ ತಿನ್ನೊಂದು. ಆಮೇಲೆ ಪ್ರಶ್ನೆ ಕೋರ್ಭವಾನ್, ಕೋರ್ಭವಾನ್ ತಪ್ಪದು, ಕೋ ಭವಾನ್ ಇಷ್ಟೇ ಸಾಕು. ಅರ್ಕಾವತ್ತು ಸೇರ್ಸಿ ಹೇಳಿದ್ರು ನೋಡ ಅಂತ ಪರೀಕ್ಷೆ ಮಾಡಲಿಕ್ಕೆ ಅವರು, ಅಷ್ಟು ವಿದ್ಯಾರಣ ಅಂತ ದೊಡ್ಡ ಇವರಿಗೆ ಕೋರ್ಭವ ಅಂತ ಹೇಳುವಾಗ ಗೊತ್ತಿಲ್ವ ಅವ್ರಿಗೆ. ಕೋರ್ಭವಾನ್ ಯಾರು ನೀನು ಅಂತ ಅರ್ಕಾವತ್ತು ಬೇಕಾಗಿಲ್ಲ. ಅವರೇನು ಹೇಳಿದ್ರು ಟೀಕಾರ ಯಾರು ಸಪ್ಪೋಹಂ ಅಂದರು, ಅಂದರೆ ಅರ್ಕಾವತ್ತು ಬಿಟ್ಟು ಹೇಳಿದ್ರು. ರೇಫಃ ಕುತ್ರಗತಃ ಅಂತ ಕೇಳಿದ್ರು, ರೇಫ ಎಲ್ಲಿ ಹೋಯ್ತೋ ಸರ್ಪ ಅಂತ ಹೇಳಬೇಕಾಗಿತ್ತಲ್ಲ ಅಂದರು. ತ್ವಯೋ ಅಪಹೃತಃ, ನೀ ಎಲ್ಲಿ ಹೇಳಬಾರ್ದು ಅಲ್ಲಿ ಹೇಳಿದ್ದೀಯಲ್ಲ, ಯಾಕೋ ನೀನು ಅಪಹಾರ ಮಾಡಿದ್ದಿ ಅಂತ ಹೇಳಿದ್ರು. ಅಂದರೆ ಆಗಲೇ ಗೊತ್ತಾಗೋಯ್ತು ಅವ್ರಿಗೆ ಅವ್ರ ಪಾಂಡಿತ್ಯ ಎಷ್ಟು ಅಂತ. ಆಮೇಲೆ ಪ್ರಮಾಣ ಲಕ್ಷಣ ಬರೀತಾ ಇದ್ರು, ಅದು ಕೊಟ್ಟರು ಮಧ್ವಾಚಾರ್ಯರು. ಏನು ಅರ್ಥ ಆಗಲಿಲ್ಲ, ಯಥಾರ್ಥಂ ಪ್ರಮಾಣಂ ವಾಕ್ಯಗಳು, ಒಂದೊಂದೇ ವಾಕ್ಯಗಳು, ಏನು ಗೊತ್ತಿಲ್ಲ. ಏ ಬಾಲವಾಕ್ಯನೇ ಕಿಮ್ಮೆ ಅಂದರು. ಬಾಲವಾಕ್ಯ ಅಲ್ಲ, ಮಧ್ಯಮ ಬಾಲ ಇದ್ದಲ್ಲ ಅವನ ವಾಕ್ಯ ಇದು ಅಂದರು. ಮಧ್ಯಮ ಬಾಲ ಅಂದರೆ ಯಾರು? ಮಧ್ಯಮ ಶಿಶು ಮಧ್ವಾಚಾರ್ಯ ಹೆಸರು ಅಲ್ವಾ. ಆದ್ದರಿಂದ ಅದನ್ನು ಕೊಟ್ಟು ಈಗ ನೋಡಿ ಅಂತ ಹೇಳಿದ್ರು. ನೋಡಿ ಆ ಮಧ್ವಾಚಾರು ಏನು ಪ್ರಮಾಣ ಲಕ್ಷಣ ಇರತಕ್ಕಂಥ ವರ ಇದ್ದನ ಅವನಿಗೆ ಈ ವಧುನ ಗಂಟು ಹಾಕಿದ್ರು. ಈಗ ನೋಡಿ ಹೇಗಿದ್ದಾರೆ ಇಬ್ಬರು ಅಂತ. ಒಬ್ಬೊಬ್ಬನೇ ಇದ್ದಾಗ ಚೆನ್ನಾಗಿರಲ್ಲ, ಒಟ್ಟಿಗೆ ಸೇರಿದ ಹೇಗಿರುತ್ತೆ ನೋಡಿ ಅಂದರು. ಹಾಗಾಗಿ ತುಂಬ ಆಶ್ಚರ್ಯ ಆಯಿತು ಅವರಿಗೆ. ಆನೆಬಿಟ್ಟು ಅಂಬಾರಿ ಮಾಡಿದ್ರು ಅಂತ ಹೇಳ್ತಾರೆ, ಮೆರವಣಿಗೆ ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಅಂಥದ್ದು ಇನ್ನೊಂದು ಸಾರಿ ಆಲು ಬಂದಿದ್ದು ಕೊಲ್ಲಾಪುರದಲ್ಲಿ. ವಿದ್ಯಾರಣ್ಯ ಜಯಂ ಶೃಗಾಲ ಮಟಕಃ ಸ್ತಂಭೋ ಯದೀಯ ಸ್ಫುಟಂ. ಈಗಲೂ ಕೂಡ ಇದಂತೆ, ಅದ್ಯಾಪಿ ಈಗಲೂ ಕೂಡ ಒಂದು ಸ್ತಂಭ ಇದಂತೆ. ಆ ಸ್ತಂಭದಲ್ಲಿ ವಿದ್ಯಾರನ್ನ ಸೋಲಿಸಿದ್ದು ಸ್ತಂಭ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಇದೆ, ನೋಡಿದಿರಾ? ಸ್ತಂಭ ಎಂಬತಕ್ಕಂಥದ್ದು ಈಗಲೂ ಕೂಡ ಇದೆ. ಅದ್ಯಾಪಿ ವಸನ್ ಅಥೋಪಕೃತೆ ನಾಥಾನ್ ಸ್ವಭಕ್ತಾಂಶಯ, ಅಂದ್ರೆ ಶ್ರೀಮದ್ವ ಶಾಸ್ತ್ರ ಧರಾ ಮಂಡಲೇ ಸಂಸ್ಥಾಪಿತ. ಟೀಕಾರ ಹೇಳೋದು ಅದು ಬೇರೆ, ಅದು ಬೇರೆ, ಅದು ವಿದ್ಯೆ ಇವ್ರದ್ದು ಅದು ಆ ಸ್ತಂಭ. ಅದು ಅಕ್ಷೋಭಿತಿರ್ತದ್ದು, ಇದು ಟೀಕಾರ ಅಂತ ಹೇಳ್ತಾರೆ ನಾನು. ಟೀಕಾರಾಯರ ಸ್ತಂಭ ಇದಲ್ಲ, ಅದು ಕೊಲ್ಲಾಪುರದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಲ್ಲಾಪುರದಲ್ಲಿ ದೇವಸ್ಥಾನದ ಎದುರುಗಡೆ ಇದಂತೆ, ಮುಂದ್ಗಡೆ ಇಟ್ಟಿದ್ದಾರಂತದನ್ನು. ಅದನ್ನು ತೆಗೆದು ಆಚೆ ಈಚೆ ಹಾಕಿದ್ರು, ಪುನಃ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾ ಇದ್ರು ಅವರು. ಆಗಲೇ ಇದ್ದವರು ಅಲ್ಲಿ ಇಲ್ಲಿ ಹೇಳ್ತಾರೆ ವಿದ್ಯಾರಣ್ಯ ಜಯಂ ಶೃಗಾಲ ಮಟಕ. ಶೃಗಾಲ ಅಂದ್ರೆ ಏನು? ಶೃಗಾಲ ವಾಸುದೇವ ಇದ್ದಿದ್ದು, ಅದಕ್ಕೆ ಕೋಲ ಅಂತ ಹೇಳಿದ್ರು. ಮರಾಠಿ ಭಾಷೆ ಕೋಲ ಅಂದ್ರೆ ಏನು? ನರಿ, ನರಿ ಮಠ. ನರಿ ಅಂದ್ರೆ ಶೃಗಾಲ ಇದ್ದವನು, ಶೃಗಾಲ ವಾಸುದೇವ ಇದ್ದ ಮಠ ಕೊಲ್ಲಾಪುರ, ಅದಕ್ಕೆ ಶೃಗಾಲ ಮಠಕ ಅಂತ ಇದ್ದಾರೆ. ಸಂಸ್ಕೃತ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ, ಅದ್ರ ಏನು ಶಬ್ದಗಳೇ ಅರ್ಥ ಆಗುದಿಲ್ಲ. ಅದು ಅಲ್ಲಿ ಇಲ್ಲಿ ಸೇರ್ಸಿ ಹೇಳಿರ್ತಾರೆ ಶೃಗಾಲ ಮಠಕ ಅಂದ್ರೆ ಏನು ಅರ್ಥ ಹೇಳೋರಿ? ಶೃಗಾಲ ಅಂದ್ರೆ ನರಿ ಮಠ ಅಂದ್ರೆ ಯಾವುದದು? ಹಾಗಾಗಿ ವಿದ್ಯಾರಣ್ಯ ಜಯಂ ಶೃಗಾಲ ಮಟಕ ಸ್ತಂಭೋ ಯದೀಯ ಸ್ಫುಟಂ ಭಕ್ತಿ ಅದ್ಯಾಪಿ, ಈಗಲೂ ಕೂಡ ಅದು ಸೂಚನೆ ಮಾಡ್ತಾ ಇದೆ ಅಂತ ಗುರುಜಾಲ ಬಾಲರಚಿತಂ ಅದರಲ್ಲಿ ಟೀಕಾರ ಅಷ್ಟದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಟೀಕಾರಾಯರ ಒಂದು ಶಕ್ತಿ ಸಾಮರ್ಥ್ಯ ಎಷ್ಟು ಗೊತ್ತಾಗ. ಅವರು ವಾದದಲ್ಲಿ ನೋಡ್ರಿ ಎಲ್ಲ ನಿಗ್ರಹ ಮಾಡಿದವರು, ಗ್ರಂಥಗಳು ನೋಡಿದ್ರೆ ಅಪೂರ್ವವಾಗಿರತಕ್ಕಂಥದ್ದು, ಎಲ್ಲರೂ ಪ್ರಶಂಸೆ ಮಾಡಿದವರು. ಒಂದು ಮಾತು ಹೇಳ್ತಾರೆ ಕಡೆಯಲ್ಲಿ, ಮಧ್ವಾಚಾರ್ಯ ಇಷ್ಟು ಹೇಳ್ಬಿಟ್ಟಿದ್ದೇವಂತೆ, ಆ ನಾರಾಯಣ ಎಂಬ ಒಂದು ನಿಧಿ ಇದೆ ನೋಡ್ರಿ ಅಂತ ಹೇಳಿ ಹೊರಟೋದ್ರು. ಎಲ್ಲಿಗಿಲ್ಲಿ ಅಡ್ರೆಸ್ ಏನು ಕೊಳ್ಳೆ ಇಲ್ಲ ಅವರು, ಟೀಕಾರಾಯರು ಮಾಡಿದ್ರು ಆ ನಿಧಿ ಎಲ್ಲಿಂದ ತೋರಿಸ್ಕೊಟ್ರು ಅಂತ ಹೇಳ್ತಾರೆ. ಆನಂದ ತೀರ್ಥ, ಆನಂದ ತೀರ್ಥ ಉಪದಿಷ್ಟ ನಾರಾಯಣಾಕ್ವಯ ನಿಧಿ ಪ್ರದರ್ಶಿತೋ ಏನ ಸಮ್ಯಕ್ ಟೀಕಾ ಅದು ಜಯರಾಜಂ ಗುರುಂಭಗಿ ಅಂತಿದೆ. ತೋರಿಸಿದ್ದವರು ಅಷ್ಟೇ, ನಿಧಿ ಇದೆ ಅಂತ ಹೇಳ್ಬಿಟ್ರೆ ಸಾಕ ನಮಗೆ, ಎಲ್ಲಿ ಅಂತ ಹೆಂಗೆ ಗೊತ್ತಾಗುತ್ತೆ? ಅದನ್ನು ತೋರಿಸಿದವರು ಇವರು ಅಂತ ಹೇಳ್ತಾರೆ. ಆ ನಾರಾಯಣ ಬರತಕ್ಕಂಥ ನಿಧಿಯನ್ನು ತೋರಿಸ್ಕೊಟ್ಟವರೇ ಅವರು ಅಂತ ಹೇಳ್ತಾ ಇದ್ದಾರೆ. ಇಂತಹ ಒಂದು ಆ ಟೀಕಾರಾಯದ ವೈಶಿಷ್ಟ್ಯ. ಆ ತರ್ಕತಾಂಡವಾಗಲಿ, ಅಲ್ಲಿ ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈಹಿ ಮಾನೈಹಿ ಅಖಂಡಿತೈ, ಯಾರೂ ಖಂಡಮಾಡ ಸಾಧ್ಯ ಇಲ್ಲ ಅಂತ ಟೀಕೆ ನಾವು ಬರೆದು ಹೇಳ್ತಾರೆ. ಅಲ್ಲದೆ ಇವರು ಇನ್ನು ವಿಜೇಂದ್ರ ತೀರ್ಥ ಹೇಳಿದಲ್ಲ ಯಶವಾ ಕಾಮದೇನು ಅವರು ಹೇಳ್ತಾರೆ, ವಾದಿರಾದರೆ ಹೀಗೆ ಹೇಳ್ತಾರೆ, ಪ್ರತಿಯೊಬ್ಬ ಮಹಾನುಭಾವರು ಕೂಡ ಅವರನ್ನು ವರ್ಣನೆ ಮಾಡತಕ್ಕಂಥವರು. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜೈತೀರ್ಥಾಖ್ಯ ತರಣಿಹಿ, ಅದು ನ್ಯಾಯಾಮೃತದಲ್ಲಿ ಹೇಳಿರತಕ್ಕಂಥದ್ದು, ಚಂದಿಕಾ ಹೇಳಿರತಕ್ಕಂಥದ್ದು, ತರ್ಕತಾಂಡ್ರು ಹೇಳಿರತಕ್ಕಂಥದ್ದು. ತರ್ಕತಾಂಡ್ರು ಹೇಳಿದ್ದಾವುದು ಮೊದಲೇನದು, ಆನಂದ ತೀರ್ಥ ಉಪದಿಷ್ಟ ನಿಧಿ ನಾರಾಯಣಾಶ್ರಯ ತದಷ್ಟು ಏನು ಸಮ್ಯಕ್, ಅದು ಅದು ತರ್ಕತಾಂಡ್ರು ಹೇಳಿದ್ದು. ಒಂದು ಚಂದ್ರಿಕ, ಒಂದು ನ್ಯಾಯಾಮೃತ, ಮೂರಲ್ಲೂ ಇವರು ಸ್ತೋತ್ರ ಮಾಡಿದ್ದಾರೆ. ಅಂತಹ ಒಂದು ಟೀಕಾರಾಯರು ಅದು ಇಷ್ಟು ದಿವಸ ಇದರಲ್ಲಿ ಇದ್ದುಕೊಂಡು ಬೇಕಾದಷ್ಟು ಪವಾಡಗಳನ್ನು ಮಾಡಿ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗಿ ಪರರೂ ಕೂಡ ಅವರನ್ನು ಪ್ರಶಂಸೆ ಮಾಡಬೇಕು ಆ ರೀತಿಯಾಗಿ. ಆ ತಿಬೆಟ್ಟಿಗೆ ಇದಕ್ಕೆ ಹೋಗಿದ್ದರು, ಉತ್ತರ ಪ್ರದೇಶ ಕಡೆ ಹೋಗಿದ್ದಾಗ ಅಲ್ಲಿ ಬೌದ್ಧರ ವಿಶ್ವವಿದ್ಯಾಲಯ ಇತ್ತು, ನಾಲಂದ ವಿಶ್ವವಿದ್ಯಾಲಯ. ಅಲ್ಲಿ ಕಾಮವರ ಅಂತ ಒಬ್ಬನಿದ್ದ, ಆ ಕಾಮವರ ಏನಿದ್ದಾನವನು, ನಿಮ್ಮ ಲೈಬ್ರರಿ ಬೇಕು, ಒಳ್ಳೆ ದೊಡ್ಡ ಹಳೆ ಪುಸ್ತಕಗಳೆಲ್ಲ ಸಂಗ್ರಹ ಮಾಡಿದಕ್ಕಂಥ ಲೈಬ್ರರಿ ಅದು. ಟೀಕಾರಾಯ ನೋಡಿದ್ರು, ಒಳ್ಳೆ ಲೈಬ್ರರಿ ಇದೆ, ಒಂದು ತಿಂಗಳು ಇಲ್ಲೇ ಅವಲೋಕನ ಮಾಡೋಣ ಅಂತ ಅನುಕೂಲ ಆಗುತ್ತೆ ಅಂತ ಹೇಳಿ ಅವರು ವಿಚಾರ ಮಾಡಲಿಕ್ಕೆ ಅಂತ ಅಲ್ಲಿ ಕೂತ್ಕೊಂಡಾಗ ನಮ್ಮ ಲೈಬ್ರರಿಯಲ್ಲಿ ಸ್ವಲ್ಪ ಅವಕಾಶ ಕೊಡಿ ಅಂದರು. ಹಾಗೆಲ್ಲ ಯಾರನ್ನೊಬ್ಬ ನಾವು ಸೇರಿಸಲ್ಲ, ನಮ್ಮರೆಲ್ಲ ಪಂಡಿತರಿದ್ದಾರೆ, ಅವರತ್ತೆಲ್ಲ ವಾದ ಮಾಡಿ ನೀವು ಗೆಲ್ಲರಿ, ಆಮೇಲೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ. ಸರಿ, ವಾದ ಶುರು ಆಯಿತು. ಒಬ್ಬೊಬ್ಬರು ಒಂದೊಂದು ತತ್ವ, ಆಗಲೇ ಈ ಶ್ಲೋಕ ಬಂದಿರೋದು, ಆಭಾ ಸತ್ವ ಮಿಯಾ ಯಥಾರ್ಕಿಕ ಮತಂ, ಅಲ್ಲಿ ಖಂಡನೆ ಮಾಡೋದು. ಪ್ರಾಭಾಕರ ಪ್ರಕ್ರಿಯಾ ಮೀಮಾಂಸಕರು, ಶೋಭಾಮ್ನೇ ಭವಾರ ದೂರನಿಹಿತಾ ವೈಭಾಷಿಕರು, ತಾರ್ಕಿಕರು ವೈಶಿಷ್ಟ್ಯ ವಿಶಿಷ್ಟ ತಾರ್ಕಿಕರು ಎಲ್ಲರನ್ನು ಸೋಲಿಸಬೇಕು. ಆಗ ಆಗ ತುಂಬ ಸಂತೋಷ ಆಯ್ತು ಅವನಿಗೆ ಲೈಬ್ರರಿ ನೋಡಿ ಅಂತ. ಆಮೇಲೆ ಅವನು ಟಿಬೆಟ್ಗೆ ಹೋಗಬೇಕಾಯ್ತು, ಅವನು ಒಂದು 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 ತಿಂಗಳು ಕೆಲಸಕ್ಕೆ ಹೋಗಬೇಕಾಯ್ತು. ಅವನು ಅಲ್ಲಿ ಹೋದಾಗ ಯಾರನ್ನ ಅಧ್ಯಕ್ಷರನ್ನ ಮಾಡಿ ವಿದ್ಯಾಭ್ಯಾಸ ನೋಡ್ಕೊಳ್ಳಿಕ್ಕೆ ಅಂದರೆ ಎಲ್ಲ ಶಾಸ್ತ್ರ ಗೊತ್ತಿರೋರು ಬೇಕು. ಇವ್ರು ಹೇಗಿದ್ದು ವಾದ್ಯ ಸೋಲಿಸಿದ್ದಾರೆ ಎಲ್ಲರನ್ನು ಕೂಡ, ಇವ್ರನ್ನ ಅಧ್ಯಕ್ಷರನ್ನ ಮಾಡೋಣ ಅಂಥೇಳಿ ತನ್ನ ಸ್ಥಾನವನ್ನು ಇವ್ರು ಕೊಟ್ಟು ಹೋದ. ಅವನು ಒಂದು ವರ್ಷ ಬರಲಿಲ್ಲ ಅವನು, ಹೀಗಾದಾಗ ದೇವರು ಅದು ಅನುಗ್ರಹ ಮಾಡಬೇಕು. ಎಲ್ಲ ಗ್ರಂಥ ಅವಲೋಕನ ಮಾಡಿ ಆ ಗ್ರಂಥವನ್ನು ಹಾಗಾಗಿ ಇತ್ತು. ಒಂದು ಸತಿ ನೋಡು ಸಾಕು, ಇಂದು ದೇವರು ಸಹಸ್ರಾಕ್ಷ ಒಂದು ಸಾರಿ ನೋಡು ಸಾಕು, ಅಷ್ಟನ್ನು ಹಾಗಾಗಿ ಗ್ರಂಥವನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ಹಾಗೆ ಹೇಳೋದು. ಅಂತಹ ನ್ಯಾಯಾಮೃತ ಇದು ಟೀಕೆ ಇದೆಯಲ್ಲ, ಅದು ನ್ಯಾಯ ಸುಧ ಎಂಬತಕ್ಕಂಥದ್ದು. ಎಂಥ ಒಂದು ಟೀಕೆ ಅದು, ಅಪೂರ್ವವಾಗತಕ್ಕಂಥದ್ದು. ಆ ಸುಧಾ ಅಂದರೆ ಸಾಕ್ಷಾತ್ ಅಮೃತವೇ ಅಂತಹದ್ದು. ಇಷ್ಟೆಲ್ಲ ಗ್ರಂಥ ಬರೆದಿದ್ದೇನು ಹೇಳೋದು, ನಮಗೇನು ಬರಲ್ಲ ಅಂತ ಹೇಳೋದು. ಪರಂ ಸೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನಾಹ ಮಾನ್ಯಾಸ್ಮಃ. ನಾವು ಶಬ್ದಶಾಸ್ತ್ರ ಓದಿದ್ದೀವಿ ಅಂತ ನಾವು ಗೌರವ ಇಲ್ಲ ನಮಗೆ, ಮಧ್ವಾಚಾರ ಶಿಷ್ಯನೊಂದು ಗೌರವ ಅಂತ ಅವಿನೀತವಾಗಿ ಹೇಳ್ತಾರೆ. ಇಂತಹ ಒಂದು ಟೀಕಾರ ಆರಾಧನೆ ಇಲ್ಲಿ ಯಥಾಶಕ್ತಿ ಯಥಾ ಮತಿ ಹೇಳಿದೆ. ಅವರು ಇರೋದು ಜಾಗ ಆಸ್ಕೊಂಡಿದ್ದು ಅದೊಂದು ಹೇಳಬೇಕು ನಾವು. ಯಾವುದು? ಮಾನ್ಯಖೇತ ಕಾಗಿನಿ ನದಿವಾಸ ನಾಕಿನಿ ಕಾಗಿನಿ ಭೂತ್ವ ಇಂದ್ರಂ ಅನ್ವಗಾತಂತ. ನಾಕಿನಿ ಸ್ವರ್ಗ ಇದಲ್ಲ, ಅದು ಈ ಅಗಸ್ತ್ಯ ಋಷಿಗಳಿದ್ದರು ಎಲ್ಲ ಕಡೆಯೂ ಕೂಡ ತೀರ್ಥಕ್ಷೇತ್ರಗಳಿದಲ್ಲ ಸರೋವರಗಳು, ಅದೆಲ್ಲ ಶಕ್ತಿ ಹೋಗ್ತಾ ಇದೆ ಅಂತ ಗೊತ್ತಾಯಿತು ಅವರಿಗೆ. ಅದಕ್ಕೇನು ಮಾಡೋದು, ಆ ಶಕ್ತಿಯೆಲ್ಲ ಸಂಗ್ರಹ ಮಾಡಿಕೊಂಡು ಕಮಂಡು ಹಾಕ್ಕೊಂಡು ಬಂದಿರವರು. ಅಷ್ಟು ಇಂದ್ರದೇವರು ಕಾಗೆಯ ವೇಷ ಹಾಕೊಂಡ್ಬಂದರು, ಕಾಗೆಯ ವೇಷ ಹಾಕೊಂಡ್ಬಂದು ಅದನ್ನು ಉರುಳಿಸಿ ಆ ನೀರು ಅಲ್ಲಿ ಬೀಳುವಂತೆ ಮಾಡೋದು. ಅದು ಕಾಗಿನಿ. ವಿಜಯದಾಸ ಹೇಳುವಂತೆ ಕುಶರಾಯ ತಪಸ್ಸು ಮಾಡಿದ ವಸುಮತಿ ಇದು. ಕುಶರಾಯ ಅಂದರೆ ಅದು ಇಂದ್ರನೇ. ಕುಶ ಅಂದರೆ ಯಾರು? ಲವ ಕುಶ. ಅವನ ಲವ ಅಂದರೆ ಅಗ್ನಿ, ಕುಶ ಅಂದರೆ ಇವನೇ. ಕುಶರಾಯ ತಪಸ್ಸು ಮಾಡಿದ ಇಂದ್ರ ಇರೋ ಜಾಗವೇ ಅಂತಾಯಿತು. ಆಮೇಲೆ ಮಾನ್ಯಖೇತ ಮಲ ಖೇಡ. ಮಲ ಅಂದರೆ ಏನು? ಮಳೆ. ಮಳೆ ದೇವತೆ ಇರುವ ಖೇಟ. ಖೇಟ ಅಂದ್ರೆ ಪ್ರದೇಶ ಅಂತ ಅರ್ಥ. ಖೇಟ ಕರವಟ ಇದೆಲ್ಲ ಅದೇ ಹೆಸರು ಇರತಕ್ಕಂಥ ಮಾನ್ಯಖೇತ. ಕಾಗಿಯಾಗಿ ಬಂದಿದ್ದು ಇಂದು ದೇವರೇ ಕಾಗಿನಿ ನದಿ. ಅದಕ್ಕೋಸ್ಕರ ಎಲ್ಲ ತೀರ್ಥಕ್ಷೇತ್ರಗಳ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರ ಅದು. ಆ ನದಿ ಅಂದರೆ ಅಷ್ಟು ಶಕ್ತಿ ಇದೆ ಅದಕ್ಕೆ. ಅಲ್ಲಿರೋದು ಗುಹೆಯಲ್ಲಿ. ಗುಹೆಯಲ್ಲಿ ಯಾರಿರ್ತಾರೆ? ಸರ್ಪ ಮಾತ್ರ ಇದು. ಹುತ್ತದಲ್ಲಿ ಯಾರಿರೋದು? ಸರ್ಪ. ಸರ್ಪವೇ ಇವರು ಅಂದರೆ ಶೇಷಾಂಶ. ಅದಕ್ಕೆ ವಿಶ್ವತೀರ್ಥರು ಹೇಳ್ತಾರೆ, ಯಾಕೆ ಸಹ ಇವರು ವೇಷ ಹಾಕೊಂಡು ಅಂದರೆ ಅವರಲ್ಲಿ ಬಂದು ಶೇಷ ಸೇರ್ಕೊಂಬಿಟ್ರಂತೆ. ಮಧ್ವಾಚಾರ್ಯರ ಭಾಷೆಯನ್ನು ಬೇಕಾದಷ್ಟು ಪಾಠ ಕೇಳಿದ್ದಾರೆ. ಯಾರು? ಶೇಷಿದೇವರು. ತನಗಾಗಿ ಉಪದೇಶ ಮಾಡಿದ್ದಾರೆ, ಗುರುದಕ್ಷಿಣೆ ಕೊಡಲೇ ಇಲ್ಲ. ಅದಕ್ಕೆ ಇವರು ಸೇರ್ಕೊಂಬಿಟ್ರೆ ಗುರುದಕ್ಷಿಣೆ ಕೊಡ್ಬೋದು ಅಂತ ಹೇಳಿ ಇವರು ಸೇರಿಕೊಂಡು ಗುರುದಕ್ಷಿಣೆ ಕೊಟ್ಟರು ಅಂತ ಹೇಳ್ತಾರೆ. ಅದಕ್ಕಾಗಿ ಟೀಕಾರಾಯರು ಗ್ರಂಥವನ್ನು ಬರೆದಿದ್ದು, ಮಧ್ವಾಚಾರ ಗ್ರಂಥ ಟೀಕೆ ಬರೆದು ಅದಕ್ಕೋಸ್ಕರವಾಗಿ ಅಂತ. ಅದು ಬೆಳಿಗ್ಗೆ ನಾಳೆ ಬೆಳಿಗ್ಗೆವರೆಗೂ ಹೇಳ್ತಾ ಇದ್ದರು, ನಡೆಯುತ್ತೆ ಅಷ್ಟಿದೆ ಅವರು ಹೇಳಿ. ಹಾಗಾಗಿ ಪ್ರತಿಯೊಂದು ಕೂಡ ಅವರ ವೈಶಿಷ್ಟ್ಯ ಇರತಕ್ಕಂಥದ್ದು. ಆ ಕೃಷ್ಣ ಪರಮಾತ್ಮನನ್ನು ಹೇಗೆ ಬಿಟ್ಟಿಲ್ವೋ, ಕೃಷ್ಣ ಪರಮಾತ್ಮನನ್ನು ಅರ್ಜುನ ಬಿಡೋದಿಲ್ಲ ಅಂತ ಪ್ರತಿಜ್ಞೆ, ಅವನು ನಾನು ಪಾಂಡವನನ್ನು ಬಿಡೋದಿಲ್ಲ ಅಂತ ಪ್ರತಿಜ್ಞೆ. ಇಲ್ಲಿ ಅರ್ಜುನ ಭೀಮಸೇನ ಬಿಡಲ್ಲ ಅಂತ ಪ್ರತಿಜ್ಞೆ. ಅರ್ಜುನ ಇದ್ದ ಅವನು ಭೀಮನ ಬಿಡೋದಿಲ್ಲ ಅಂತ ಪ್ರತಿಜ್ಞೆ. ಇವ್ರು ಟೀಕಾರ ಯಾರು? ಮಧ್ವಾಚಾರ್ಯ ಬಿಡೋದಿಲ್ಲ ಅಂತ ಪ್ರತಿಜ್ಞೆ, ಮಧ್ವಾಚಾರ ಭಾಷ್ಯವನ್ನು ಬಿಡಲ್ಲ ಅಂತ ಪ್ರತಿಜ್ಞೆ, ಟೀಕಾರ ಇರಿದ್ದಲ್ಲ ಅವರು ನಾನು ಬಿಡಲ್ಲ ಅಂತ ಮಧ್ವಾಚಾರ ಪ್ರತಿಜ್ಞೆ. ಆದ್ದರಿಂದ ನಾವು ಟೀಕಾರ ಹಿಡಿದ್ವಿ ಅಂದರೆ ಎಲ್ಲ ಸಿಗತ್ತೆ. ಟೀಕೆ ಅಂದ್ರೆ ಬೇರೆ ಅರ್ಥ ಬರುತ್ತೆ, ಟೀಕೆ ಮಾಡೋದು ಅದಲ್ಲ. ಟೀಕೆ ಅಂದರೆ ಅನುಕ್ತಸ್ಥೆ ಕ್ವಾಪಿ ವಚನ ಅಂತ, ಕೆಲವು ಬಿಟ್ಟಿದ್ದ ಅದು ವಿವರಣೆ ಮಾಡೋದು ಇದೆಲ್ಲ ಇದೆ ಬೇಕಾಷ್ಟಿದೆ ಇದೆಲ್ಲ ಹೇಳಿದ್ದಾರೆ. ಇಂತಹ ಒಂದು ಟೀಕಾರ ಏನಿದ್ದಾರೆ ಅವರು, ಎಲ್ಲಿರತಕ್ಕಂಥದ್ದು ಮಾನ್ಯಖೇದ ಅಲ್ಲೇ ಅಂದರೆ ಏನು ಮಲಖೇದ ಅಲ್ಲೇ ಅಲ್ಲಿರತಕ್ಕಂಥವರು ಅಂತಹ ಒಂದು ವೃಂದಾವನದಲ್ಲಿ ಇದ್ಕೊಂಡು ಈಗಲೂ ಕೂಡ ಯಾರಾದರೂ ಒಂದ್ಸರಿ ದರ್ಶನ ಮಾಡಿದ್ರೆ ಒಂದು ಫಲ, ಪ್ರದಕ್ಷಿಣೆ ಹಾಕಿದರೆ ಒಂದು ಫಲ, ಅಲ್ಲದೆ ಅವ್ರ ಗ್ರಂಥವನ್ನು ಪಾರಣ ಮಾಡಿದರೆ ಒಂದು ಫಲ, ಒಂದೊಂದಕ್ಕೆ ಒಂದೊಂದು ಫಲ. ಆ ರೀತಿ ಅದನ್ನು ವರ್ಣನೆ ಮಾಡಿದ್ದಾರೆ ಅಂತ ಅಕ್ಕಿಕಾರಾಯರ ಆರಾಧನೆ ಪ್ರೀತವಾಗಿ ನಾಲ್ಕು ಮಾತುಗಳು ಹೇಳಿದ್ದೇನೆ. ಅದರಿಂದ ಅಕ್ಕಿಕಾರಾಯರು ಅನುಗ್ರಹ ಮಾಡಿ. ಹೆಸರು ಜಯತೀರ್ಥರು. ಜಯ ಅಂದ್ರೆ ಏನು? 18 ಅಲ್ವಾ? ಯ ಅಂದ್ರೆ 1, ಜ ಅಂದ್ರೆ 8, ಕಾ 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 5, ಕಾಕಾಗ 5, ಜಯ ಜಯತೀರ್ಥ 18. 18 ಗಂಟೆ ವ್ಯಾಖ್ಯಾನ ಬರು ಟೀಕಾರ, ಅದಕ್ಕೆ 18. ಅಲ್ಲಿ 18 ದಿವಸ ಯುದ್ಧ ಮಾಡಿದ್ರು ಅರ್ಜುನನಾಗಿ, ಅಲ್ಲೂ ಜಯ. ಅಲ್ಲಿ ಶಸ್ತ್ರ, ಇಲ್ಲಿ ಶಾಸ್ತ್ರ, ಇಲ್ಲಿ ಶಸ್ತ್ರ ಶಾಸ್ತ್ರ ಎರಡು. ಅಲ್ಲಿ ಭೀಮ, ಇಲ್ಲಿ ಭೀಮ ನದಿ, ನದಿ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಹಾಗೆ ಕೃಷ್ಣ ಅರ್ಧ ನಮಸ್ತೆ.